ஜோஜராஜஹம்சாய விஷ்ணவே அமந்தானந்த சந்தோஷ சுந்தராகிருதயே நம. கர்ம விஜான வைராக்கிய பரமேஸ்வரிய சாலின ஆனந்த தீர்த்த பகவத் பாதான் வந்தே நிரந்தரம். சா பத்மநாப தீர்த்தார்க்க கோகணோஸ்து திருஷே மம ந தத்துவ மார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத்கிருபாபலாத் வியாக்கரிஷே யதாபோதம் கீதா தாத்பரிய நிர்ணயம். ஜாத்வா பரத்வம் விஷ்ணோஸ்து யஜன் நரஹ யாதி தேவான் ததஜ்ஞாத்வா தமயேவ ப்ரபத்யதே ததாபி யாவதன்யைஸ்து சாம்யம் ஹீனத்வமேகதாம் ந நிச்சின்வந்தி ஜாயந்தே சம்சாரே தே புனஃபுனஹ. ஜாத்வா பரத்வம் விஷ்ணோஸ்து பிருதக் தேவான் யஜன் நரஹ. விஷ்ணு சர்வோத்தமத்துவ கொத்திதரூ கூட அன்ய தேவதைகளன்ன பிரத்யேகவாகி ಅಂತರ್ಯಾಮಿ ವಿವೇಕ್ಷೆ ಇಲ್ಲದೇನೆ ಯಾರು ಗುರು ಪೂಜಾದಿಗಳನ್ನು ಮಾಡ್ತಾರೋ ಅವರು ಯಾತಿ ದೇವಾನ್, ಅವರೆಲ್ಲ ದೇವಲೋಕಗಳಿಗೆ ಹೋಗ್ತಾರೆ ಹೊರತು ಮುಕ್ತಿಗೆ ಹೋಗೋದಿಲ್ಲ. ಅಂದರೆ ವಿಷ್ಣು ಸರ್ವತ್ವತ್ವ ಗೊತ್ತಿದೆ, ತಾರತಮ್ಯ ಜ್ಞಾನ ಇಲ್ಲ, ಉಳಿದ ದೇವತೆಗಳ ಅಂತರ್ಯಾಮಿ ಬುದ್ಧಿಯಿಂದ ದೇವರನ್ನು ಆರಾಧನೆ ಮಾಡೋದಿಲ್ಲ. ಅವರು ದೇವತಾ ಆರಾಧನೆ ಮಾಡಿದರೂ ಕೂಡ ದೇವಾನ್ ದೇವಯಜೋ ಯಾಂತಿ, ಆ ಶ್ಲೋಕಕ್ಕೆ ಅರ್ಥ ಮದ್ಭಕ್ತ ಯಾಂತಿ ಮಾಮಪಿ, ಅದಕ್ಕೆ ಅರ್ಥ ಹೇಳಿದರು. ತಮಯೇವ ಪ್ರಪದ್ಯತೆ, ಅಲ್ಲಿಗೆ ಹೋದರೆ ಉಪಯೋಗ ಏನು? ಆ ಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿನೋಚನ, ವಾಪಸ್ ಬರಲೇಬೇಕು, ಆದ್ದರಿಂದ ಮೋಕ್ಷ ಸಿಗೋದಿಲ್ಲ. ಇನ್ನು ಕೆಲವರು ತಥಾಪಿ ತದ ಅಜ್ಞಾತ್ವಾ ತಮಯೇವ ಪ್ರಪದ್ಯತೆ, ವಿಷ್ಣು ಸರ್ವತೋತ ಜ್ಞಾನ ಇಲ್ಲ, ಅನ್ಯ ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಅವರು ತಮಸ್ಸಿಗೆ ಹೋಗ್ತಾರೆ, ದೇವಗಳನ್ನಲ್ಲ ದೇವತೆಗಳನ್ನ ಆರಾಧನೆ ಮಾಡಿದ್ರು ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ವಿಷ್ಣು ಸರ್ವತೋತ್ವ ಜ್ಞಾನದೇ ಇಲ್ಲದೇನೆ ಉಳಿದ ದೇವತೆಗಳನ್ನೇ ಸರ್ವೋತ್ತಮರನ್ನು ತಿಳ್ಕೊಂಡು ಪೂಜೆ ಮಾಡಿದರೆ ಅವರ ತಮಸ್ಸಿಗೆ ಹೋಗ್ತಾರೆ. ಬ್ರಹ್ಮ ಇವರೆಲ್ಲ ಹಿರಣ್ಯಕಶಿಪು ಮೊದಲಾದವರು ದೃಷ್ಟಾಂತ ಅದಕ್ಕೆ. ತಥಾಪಿ ಯಾವದನ್ಯೇಸ್ತು ಸಾಮ್ಯಂ ಹೀನತ್ವಮೇಕತಾಂ ನಾ ನಿಶ್ಚಿನ್ವಂತಿ. ಇನ್ನಿ ಕೆಲವರಿಗೆ ಸರ್ವೋತ್ತಮತ್ವ ಜ್ಞಾನದಲ್ಲಿ ಸಂಶಯ ಇದೆ, ಅವರು ಇಲ್ಲ ಅಂತಲ್ಲ ಇದೆ ಅಂತಲೂ ಅಲ್ಲ, ಅವರೆಲ್ಲ ಕೂಡ ಜಾಯಂತೆ ಸಂಸಾರೇತೆ ಪುನಃ ಪುನಃ ಮತ್ತಿತ್ತು ಸಂಸಾರಿಗಳು ಹುಟ್ಟು ಸಾವಿದ್ದ ಅಸ್ತಿವಿಧ ನಿಲಯ ನಿತ್ಯಬದ್ಧಾನ್. ಆ ಗುಂಪಿಸು ಮೂರು ಆಯ್ತು ಈಗ, ಸಾತ್ವಿಕರು ರಾಜಸರು ತಾಮಸರು. ವಿಷ್ಣು ಸರ್ವ ತಾರತಮ್ಯ ಜ್ಞಾನ ಇರಬೇಕು, ಅನ್ಯ ದೇವತಾ ಪೂಜೆ ಬಿಡಬಾರದು, ಅದರ ಅಂತರ್ಯಾಮ ವಿಷಯದಿಂದ ವಿಷ್ಣು ಪೂಜೆ ಅಂತಲೇ ಮಾಡಬೇಕು, ಆಗೇನು ಅವರಿಗೆ ಮೋಕ್ಷ. ಇಲ್ಲದೆ ಹೋದರೆ ಅವರಿಗೆ ದೇವಲೋಕ ಪ್ರಾಪ್ತಿ ಉದ್ಧಾರ ಇಲ್ಲ. ಇವರಂತೂ ತಮಸ್ಸಿಗೆ ಹೋಗ್ತಾರೆ, ಜ್ಞಾನನೇ ಇಲ್ಲ. ಇನ್ನು ನಿಶ್ಚಯ ಸಂಶಯ ಜ್ಞಾನ ಇದ್ದರೆ ಅವರು ಸಂಸಾರೇ ಪುನಃ ಪುನಃ ಜಾಯಂತೆ, ಮತ್ತೆ ಮತ್ತೆ ಹುಟ್ಟುತ್ತಾರೆ ಅಷ್ಟೇ. ಬಹುನೀತಿ ವಾಕ್ಯಾಂತರೇ ಅದೇ ಆಗ್ಬೇಕು ಕೆಲಸ ಈಗ ಅದೇನಾ ಇದ ವಾಕ್ಯಾಂತರೇಣಾಪಿ ವಿವೃಣೋತಿ ಜ್ಞಾತ್ವೇತಿ. ವಾಕ್ಯಾಂತರ ಪ್ರಮಾಣಾಂತರ ಅಂತ ಅರ್ಥ. ಇನ್ನೊಂದು ಪ್ರಮಾಣ ಕೊಟ್ಟಿರ್ತಾರೆ, ಕಿಂ ಅಜ್ಞಾನ ಮಾತ್ರೇಣ ತಮ ಇತಿ ನಾ ಇತ್ಯಾಹ ತಥಾಪೀತಿ ಯದ್ಯಪಿ ಏವ ಮುಚ್ಚತೆ ತಥಾಪಿ ಇತ್ಯರ್ಥ ತಾವದಿತಿ ಸಂಯೋಜ್ಯಂ ಕೇಚನ ಭಾಗವತಾಹ ಪುರುಷಾಹ ಕೇಚನ ತ್ರೈವಿಧ್ಯಸಂತಿ ತೇಷಾಂಚ ಮೋಕ್ಷಾಧಿಕಂ ಫಲಮಿತ್ಯುಕ್ತಂ ತೇಷಾಂಚ ಮೋಕ್ಷ. ಆದಿ ಶಬ್ದದಿಂದ ಸಾತ್ವಿಕರಿಗೆ ಮೋಕ್ಷ, ಇವರಿಗೆ ತಮಸ್ಸು, ಇವರಿಗೆ ರೆಸ್ಪೆಕ್ಟಿವ್ಲಿ ನಿತ್ಯ ಸಂಸಾರ ಅಂತ ಅರ್ಥ. ಹೀಗೆ ದೇವಾನ್ ದೇವಯ್ಯೋ ಅಂತೆ ಅದಕ್ಕೆ ಉತ್ತರ ಸಿಕ್ತು. ಆದ್ದರಿಂದ ಇವತ್ತು ಬೇರೆ ದೇವರು ನಂಬ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ ಮಾತ್ರಕ್ಕೇ ಅದು ಮುಕ್ತಿಯೋಗ್ಯನೇ ಆಗಿರಬೇಕು ಅಂತ ಏನೂ ಕಾರಣ ಇಲ್ಲ ಅಂತಾಯ್ತು. ನಾ ಇವರೆಲ್ಲ ನಾಸ್ತಿಕರಲ್ಲ, ಯಾರು ಹಿರಣ್ಯಕೃಷ್ಣ ಅವರು ನಾಸ್ತಿಕರಲ್ಲ ಅವರು, ಆದರೂ ಕೂಡ ಅವ್ರಿಗೆ ತಮಸ್ಸಿಗೆ ಹೋದರು. ಅನ್ಯ ಅವ್ಯಕ್ತ ಪರಮಾತ್ಮಾಸೋ ವ್ಯಕ್ತೋ ಜೀವ ಉದಾಹೃತ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಂ ತ್ವಬುದ್ಧಯ ಅಂತಿದೆ, ಅದಕ್ಕೆ ಅರ್ಥ ಇದೆ. ಅತ್ರ ಕೇಚನ ದ್ವೇಷಿಣೋಪಿ ಸಂತೀತ್ಯುಚ್ಯಂತೆ ಅವ್ಯಕ್ತಂ ಇತಿ. ಅವ್ರ ದ್ವೇಷಗಳು ಎಂಥವರು ಅಂದರೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಯಾರಿಗೆ ಸರಿಯಾದ ಜ್ಞಾನ ಇಲ್ಲ ಅವ್ರೇನು ತಿಳ್ಕೊಂಡಿದ್ದಾರೆ, ಅವ್ಯಕ್ತನಾದ ನನ್ನನ್ನು, ವ್ಯಕ್ತನಾದ ಅಂದರೆ ಅಪ್ರಾಕೃತನಾದ ನನ್ನನ್ನು, ಪ್ರಾಕೃತ ದೇಹ ಹೊಂದಿ ಬಂದವನು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಮನ್ಯತೆ ಯಸ್ತಯೋರೈಕ್ಯಂ ಸತು ಯಾತ್ಯಧರಂ ತಮಃ ವ್ಯಕ್ತ ಜೀವ ಉದಾಹೃತ. ಅದಕ್ಕೆ ಇನ್ನೂ ಅನೇಕ ಅರ್ಥ ಹೇಳ್ತಾರೆ. ಇನ್ನೊಂದು ಅರ್ಥ, ಅವ್ಯಕ್ತ ಅಂದರೆ ದೇವರು, ವ್ಯಕ್ತ ಅಂದರೆ ಜೀವ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ, ಬ್ರಹ್ಮ ಜೀವಭಾವ ಹೊಂದಿಬಿಟ್ಟಿದ್ದಾನೆ ಹೇಳ್ತಾರೆ ಅವರು. ಅಜ್ಞಾನವಶಾತ್ ಬ್ರಹ್ಮನಿಗೇನು ಬಂದುಬಿಟ್ಟಿದೆ ಈಗ ಜೀವಭಾವ ಬಂದಿದೆ ಅಂತ ಹೇಳ್ತಾರಲ್ಲ, ಅದರ ಖಂಡನೆ ಇದು. ಅವ್ಯಕ್ತ ಪರಮಾತ್ಮ ಸೌ ವ್ಯಕ್ತೋ ಜೀವ ಉದಾಹೃತ. ಮನ್ಯತೆ ಯಸ್ತಯೋರೈಕ್ಯಂ ಸತು ಯಾತಿ ಅಧರಂ ತಮಃ. ಯಾರು ಜೀವೈಕ್ಯ ಜೀವ ಬ್ರಹ್ಮೈಕ್ಯವನ್ನು ಹೀಗೆ ತಿಳಿತಾರೆ ಅವರೆಲ್ಲ ಅಂಧಂತಮಸ್ಸಿಗೆ ಹೋಗ್ತಾರೆ. ಇತೀಚ ಅಥ ಕೇಚರ ದ್ವೇಷಿಣೋಪಿ ಸಂತಿ ಇತ್ಯುಚ್ಯತೆ ಅವ್ಯಕ್ತಂ ಇತಿ ತದರ್ಥಂ ಪೂರ್ವವತ್ ಯೇಷಾಂ ಫಲಸ್ಯ ಅನುಕ್ತತ್ವಾತ್ ಫಲಂಚ ಸ್ಮೃತ್ಯೈವ ಆಹ ಅವ್ಯಕ್ತ ಇತಿ. ಇವರಿಗೂ ಕೂಡ ಪ್ರತ್ಯೇಕ ಫಲ ಅಂದರೆ ತಮಸ್ಸೆ. ಏವಂ ತತ್ವಾದಿ ಮಹಿಮವಾನ್ ಚೇತ್ ಭಗವಾನ್ ತತ್ಕಥಂ ಭಗವತಃ ಕೇಚಿತ್ ಜೀವಭೇದಂ ಮನ್ಯಂತೆ ಇತ್ಯತೋ ವಾ ಏತದುಚ್ಯತೆ. ಹೇಗೆ ತಿಳ್ಕೊತಾರವರು, ಏನು ಕಾರಣ ಅಂದರೆ ಅಬುದ್ಧಯ, ಬುದ್ಧಿ ಇಲ್ಲದಿರೋದೇ ಕಾರಣ. ಯಾ ಸರ್ವಾತ್ಮನ ಜ್ಞೇಯತ್ವ ಅಜ್ಞೇಯತ್ವ ಅಭ್ಯಾಂ ಜೀವೇಶ್ವರಸ್ಯ ಜೀವೇಶ್ವರ ಯೋಹೋ ವ್ಯಕ್ತ ಅವ್ಯಕ್ತತ್ವ. ಜ್ಞೇಯ ವ್ಯಕ್ತ ಅಂದರೆ ಜ್ಞೇಯ, ಅವ್ಯಕ್ತ ಅಂತ ಹೇಳಿದರೆ ಅಜ್ಞೇಯ, ಇಲ್ಲಿ ವ್ಯಕ್ತ ಅಂತ ಹೇಳಿದರೆ ಜೀವ, ಅವ್ಯಕ್ತ ಅಂದರೆ ಪರಮಾತ್ಮ. ಸವ್ಯಕ್ತಂ ವ್ಯಕ್ತಿಮಾಪನ್ನಂ, ಗೊತ್ತಾಯ್ತಾ, ಜೀವಭಾವಮಾಪನ್ನಂ ಬ್ರಹ್ಮಾಣಂ ಏತು ಅಬುದ್ಧಯ ಮನ್ಯಂತೆ. ಅವರು ತಮಸ್ಸಿಗೆ ಹೋಗ್ತಾರೆ. ಅದೇ ಬುದ್ಧಿ ಶಬ್ದಕ್ಕೆ ಅದೇ ಅರ್ಥ. ಅವರವ್ರ ಜ್ಞಾನ ಅವರವ್ರ ಬುದ್ಧಿ ಏನು ಅವರ ಸ್ವರೂಪದೊಂದಿಗೆ ಒಂದೇ ಆಗಿರುತ್ತೆ. ಆದರೆ ಪ್ರಾಕೃತ ಬುದ್ಧಿ ಬೇರೆ, ಅಪ್ರಾಕೃತ ಬುದ್ಧಿ ಬೇರೆ. ಅಪ್ರಾಕೃತ ಬುದ್ಧಿ ಆ ಥರನೂ ಯೋಚನೆ ಮಾಡ್ತಾ ಇರುತ್ತೆ. ಆದ್ದರಿಂದ ಅವೆಲ್ಲ ಸ್ವರೂಪಕ್ಕೆ ಸರಿ. ಸ್ವರೂಪದ ಮನಸ್ಸಾಗೋ ಮನಸ್ಸಿನೊಳಗೆ ಬುದ್ಧಿ ಇರೋದ್ರಿಂದ ಸ್ವರೂಪದ ಬುದ್ಧಿನೇ ಸರಿ ಇಲ್ಲ ಅಂತ ಅರ್ಥ. ಯಥಾತ್ಮಾನಂ ಹರಿರ್ವೇತ್ತಿ ತಥಾನ್ಯಂ ನೈವತೇ ವಿದುಹು ನೈವತಂ ವಿದುಹು ಜಾನಂತಿ ಕಿಂಚಿತ್ ಕ್ರಮಶೋ ರಮಾದ್ಯಾಸ್ತತ್ಪ್ರಸಾದತಃ ಇತಿ ಚ. ಯಾವ ವಾಕ್ಯ ಇದು? ವೇದಾಹಂ ಸಮತೀತಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಅದಕ್ಕೆ ಅರ್ಥ ಇದು, ವೇದಾಹಂ ಸಮತೀತಾನಿ ಅರ್ಜುನ, ಅಹಂ ಸಮತೀತಾನಿ ವೇದ, ಏನೀಗಾಗಲೇ ಆಗೋಗಿದೆ ಜೀವರು ಅದೆಲ್ಲ ನನಗೆ ಗೊತ್ತು. ಮತ್ತು ವರ್ತಮಾನಾನಿ ಚಾರ್ಜುನ, ಈ ಯಾರ್ಯಾರಿದ್ದಾರೆ ಎಲ್ಲರೂ ನನಗೆ ಗೊತ್ತು. ಭವಿಷ್ಯಾಣಿ ಚ ಭೂತಾನಿ, ಮುಂದೆ ಯಾರು ಹುಟ್ಟು ಬರ್ತಾ ಅದೂ ನನಗೆ ಗೊತ್ತು. ಗೊತ್ತಾಯ್ತಾ? ಆದರೆ ಅವರೆಲ್ಲ ಸೇರಿದ್ರು ಕೂಡ ಮಾಂತುವೇದ ನ ಕಶ್ಚನ, ನನಗೆಲ್ಲರೂ ಗೊತ್ತು, ಎಲ್ಲರೂ ಸೇರಿ ನಾನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಇದು ಭಾಳ ಸ್ಪಷ್ಟ, ಹಿಂದೆ ಬಂದಿದೆ. ಬಹೂನಿ ಮಾ ವ್ಯತೀತಾನಿ ಮಮಚಾರ್ಜುನ ಅಂತ ಹೇಳ್ತಾ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನನಗೆ ಗೊತ್ತು ಅನಂತ ಅವತಾರಗಳು, ಆದರೆ ನಿನಗೆ ನಿಂದೇ ಗೊತ್ತಿಲ್ಲ ಅಂತ ಹೇಳಿದ್ರಿಂದ ಎಷ್ಟು ಅಜ್ಞಾನ ಜೀವರಿಗಿದೆ ಅಂತ ಗೊತ್ತು. ಅದೇ ಅರ್ಜುನ ಯಾರು ದೊಡ್ಡ ದೇವತೆ, ಆತನಿಗೆ ಗೊತ್ತಿಲ್ಲ ಅಂದರೆ ಸಾಮಾನ್ಯರಿಗೆ ಗೊತ್ತಾಗೋ ಸಂಭವನೇ ಇಲ್ಲ. ಇತಿ ಚ ಯಥಾತ್ಮಾನಂ ಹರಿರ್ವೇತ್ತಿ ತಥಾನ್ಯಂ ನೈವತಂ ವಿದುಹು ಜಾನಂತಿ. ಅದಕ್ಕೆಲ್ಲ ಒಟ್ಟು ತಾತ್ಪರ್ಯ ಏನು ಅಂದರೆ, ಯಥಾ ಆತ್ಮಾನಂ ಹರಿಹಿ ವೇತ್ತಿ ತಥಾನ್ಯೇ ನೈವತಂ ವಿದುಹು. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಬಂತು, ಮಾಂತುವೇದ ನಕಶ್ಚನ ಅನ್ನೋ ಪದ ಇದೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ, ಮತ್ತು ತಿಳ್ಕೊಳ್ಳೋದ್ರೆ ಮೋಕ್ಷ ಇಲ್ಲ ಅಂತ ಬೇರೆ ಹೇಳ್ತಾರೆ. ಅಂದರೆ ಯಾರಿಗೂ ಮೋಕ್ಷ ಇಲ್ಲ ಅಂತ ಆಯ್ತಲ್ಲ, ಅದು ಆ ಸಂಶಯಕ್ಕೆ ಉತ್ತರ. ಈಗ ಏನದು, ಯಥಾ ಆತ್ಮಾನಂ ಹರಿರ್ವೇತ್ತಿ ತಥಾ ಅನ್ನೇ ನೈವತಂ ವಿದು. ದೇವರನ್ನು ದೇವರು ಎಷ್ಟು ತಿಳ್ಕೊಂಡಿದ್ದಾರಲ್ಲ ಪೂರ್ಣ, ಅಷ್ಟು ಬೇರೆ ತಿಳ್ಕೊಂಡಿಲ್ಲ ಅಂತ ಅಷ್ಟೇ ಹೊರತು ಉಳಿದವರಿಗೆ ಏನೂ ತಿಳಿಯೋದಿಲ್ಲ ಅಂತ ಅರ್ಥ ಅಲ್ಲ. ಅದು ಇಂಪಾರ್ಟೆಂಟ್. ಅದೇ ಹೇಳ್ತಾರೆ, ನಭ ಪತಂತಿ ಆತತ್ರಿಣ, ಆಕಾಶದೊಳಗೆ ಪಕ್ಷಿಗಳು ಹಾರಾಡುತ್ತೆ. ಎಲ್ಲ ಪಕ್ಷಿಗಳು ಸೇರಿದರೂ ಕೂಡ ಆಕಾಶ ಪೂರ್ತಿ ದಾಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ದಾಟದಲ್ಲಿ ತಾರತಮ್ಯ ಇದೆ, ಗರುಡ ಹಾರಷ್ಟು ಗುಬ್ಬಿ ಹಾರೋದಿಲ್ಲ. ಅದೇ ತಾರತಮ್ಯ ಜ್ಞಾನ ಅಂದ್ರೆ ಅಷ್ಟೇ, ಆಕಾಶದ ಸ್ವಲ್ಪ ಜ್ಞಾನ ಇದೆ ಅದರಲ್ಲೂ ತಾರತಮ್ಯ ಇದೆ. ಆದರೆ ಪೂರ್ತಿ ಆಕಾಶಾದಿಗಳ ಜ್ಞಾನ ದೇವರಿಗೊಂದೇನೆ, ದೇವ ಅದನ್ನೇ ಅರ್ಜುನ ಮುಂದೆ ಹೇಳ್ತಾನೆ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ, ನಿನ್ನನ್ನು ಪೂರ್ತಿ ತಿಳಿದ್ರೆ ಯಾರಂದ್ರೆ ನೀನೇನೆ, ಇನ್ಯಾರೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಅರ್ಥ ಉಳಿದವ್ರು ಏನೂ ತಿಳಿದಿಲ್ಲ ಅಂತಲ್ಲ, ಸ್ವಲ್ಪ ಸ್ವಲ್ಪ ತಿಳಿದಿದ್ದಾರೆ. ಸ್ವಲ್ಪ ತಿಳಿದಕ್ಕೆ ಮೋಕ್ಷ, 35 ಪಾಸ್ ಆಗ್ತಾನಲ್ಲ, ಹಾಗೆ 100 ತೊಳೆದೇ ಹೋದ್ರೂ ಕೂಡ ಪಾಸ್ ಆಗ್ತಾನೋ ಇಲ್ಲೋ, ಆ ರೀತಿಯಲ್ಲಿ ಪಾಸ್ ಆಗ ಪರಮಾತ್ಮನ 1% 35 ದೇವ್ರ ಬಗ್ಗೆ ಎಷ್ಟು ಸಾಕಡೆ ಬಗ್ಗೆ 1% ತಿಳ್ಕೊಂಡಿರ್ತದೆ. ದೇವ್ರು ಒಟ್ಟಿದ್ರಲ್ಲಿ 1% ಆಗಲ್ಲ, ಎಷ್ಟಾಗುತ್ತದೆ? 0.00000. ಮಹಾಲಕ್ಷ್ಮಿಗೆ ಅನಂತಾಂಶ ಗೊತ್ತಿಲ್ಲ ಅಂದರೆ ಇನ್ನು ಉಳಿದವರಿಗೆ, ಮತ್ತು ದೇವ್ರ ಬಗ್ಗೆ ಎಷ್ಟು ಕಡಿಮೆ ತಿಳ್ಕೊಂಡ್ರೂ ಕೂಡ ಸರಿಯಾಗಿ ತಿಳ್ಕೊಂಡ್ರೆ ಏನಾಗುತ್ತೆ? ಕಡಿಮೆ ತಿಳ್ಕೊಳ್ಳೋದು ಸರಿಯಾಗಿ ತಿಳ್ಕೊಳ್ಳೋದು ಬೇರೆ, ಹೆಚ್ಚು ತಿಳ್ಕೊಳ್ಳೋದು ತಪ್ಪು ತಿಳ್ಕೊಳ್ಳೋದು. ಭಾರಿ ಗೊತ್ತು ಎಲ್ಲ ತಪ್ಪು ತಪ್ಪು ಗೊತ್ತು ಎಲ್ಲ ತಪ್ಪು ನೋಡಿದ್ರೆ ಅವ್ರ ಹತ್ರ ಒಬ್ಬ ಹಾಳು ಮಾಡಿಬಿಡ್ತಾನೆ ಅಂತ ಹೇಳ್ತಾ, ಅದೊಂದಿತೆ ಪರ್ಫೆಕ್ಟೇ ಮಾಡ್ತಾನೆ. ಅದೊಂದಕ್ಕೆ ಹೋಗ್ಬೋದಾಗ, ಯಾವುದೊಂದು ಪರ್ಫೆಕ್ಟೇ ಮಾಡ್ತಾನೆ ಅದಕ್ಕೆ ಹೋಗ್ಬೋದು. ಆದರೆ ಎಲ್ಲದನ್ನು ಮಾಡಿ ಎಲ್ಲದನ್ನು ಕೆಲಸ ಏನು ಉಪಯೋಗ? ಆದರೆ ಸರಿಯಾಗಿ ತಿಳ್ಕೊಳ್ಬೇಕು. ಇದು ನಮ್ಮಲ್ಲಿ ಏನಾಗಿದೆ ಇವತ್ತು, ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ, ಗೊತ್ತಾಯ್ತಾ? ಆಚಾರ್ಯ ನಿರ್ಣಯ ಹೇಗೆ ಬರೀತಿದ್ರು? ಈಗ ದೇವರಾಗಿದ್ರೆ ನಿರ್ಣಯ ಬೇಕೇ ಇದ್ದಿಲ್ಲ, ಸುಮ್ಮನೆ ತಿಳ್ಕೊಂಡ್ರೆ ಸಾಕು. ವೇಗ್ ನಾಲೆಡ್ಜ್ ನೋ ನಾಲೆಡ್ಜ್, ಗೊತ್ತಾಯ್ತಾ? ವೇಗ್ ನಾಲೆಡ್ಜ್ ರಾ ನಾಲೆಡ್ಜ್ ಇನ್ಕಂಪ್ಲೀಟ್ ರಾ ಇನ್ಅಡಿಕ್ವೇಟ್ ನಾಲೆಡ್ಜ್ ಎಲ್ಲ ನೋ ನಾಲೆಡ್ಜ್. ಅದು ಎಷ್ಟಿರ್ಬೇಕು ಅದಕ್ಕೆ? ವೇಗ್ ಅಂದರೆ ಅಸ್ಪಷ್ಟ ಜ್ಞಾನ. ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಮಾಡಿಸ್ಕೊಟ್ಬಿಡ್ತಾರೆ. ಅದಕ್ಕೆ ಯಾರೋ ಬರ್ತಿದ್ದಾರೆ, ಅವ್ರು ಏನೋ ಹೇಳಿದರು, ಏನು ದೊಡ್ಡ ವಿಚಾರ ಉತ್ತರಣ ಅದು? ಏನೋ ಹೇಳಿದ್ರು ತಲೆ ಕರೆ ಕುತ್ಕೋತಾಡಿ ಏನೋ ಹೇಳಿದ್ರು ಅಂತ ಏನಂತಾರೆ ಬುದ್ಧಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ತಕ್ಷಣ ಏನೋ ಹೇಳಿದ್ರು ಏನರ್ಥ ಅದಕ್ಕೆ ಅದಿರಬಹುದು ಇದ್ದಿರಬಹುದು ಇಂಥ ಮಾತುಗಳು ಏನು ಅರ್ಥ ಇಲ್ಲ ಅದಕ್ಕೆ ಮತ್ತೆ ಅದು ಕರೆಕ್ಟಾಗಿ ಗೊತ್ತಿದೆ ಇದನ್ನು ಹೇಳ್ತೇನೆ ಕರೆಕ್ಟಾಗಿ ಗೊತ್ತಿದೆ ನನಗೆ ಈ ರೀತಿ ತಿಳ್ಕೊಳ್ಳೋ ಅಭ್ಯಾಸ ಬಂದರೆ ಶಾಸ್ತ್ರ ಮಹತ್ವ ಗೊತ್ತಾಗುತ್ತೆ ಸುಮ್ಮನೆ ಹೋದರೆ ಆಚಾರ ಮಹತ್ವ ಗೊತ್ತಾಗೋದಿಲ್ಲ ಅರ್ಥ ಆಯ್ತಾ ಶಾಸ್ತ್ರ ಸರಿಯಾಗಿ ತಿಳ್ಕೊಬೇಕು ಅನ್ನೋರಿಗೆ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ಆಚಾರ ಹೇಳಿ ಆಶ್ಚರ್ಯ ಎಷ್ಟರ ಸಿಗ್ತಾರೋ ಅಂತವರು ಅಂತೇಳಿ ನಮಗೆ ಏನೋ ಗೊತ್ತಾದರೆ ಸಾಕು ಲೋಕದೊಳಗೆ ತುಂಬ ಜನ ಸೀರಿಯಸ್ಸಾಗಿ ಯೋಚನೆ ಮಾಡೋದೇ ಇಲ್ಲ ಬಸ್ ಬಂದಾಗಲೇ ಓಡ್ತಾರೆ ಇರ್ತಾರೆ ಅದ್ರ ಹತ್ರ ಯೋಚನೆ ಕೂಡ ಮಾಡೋದಿಲ್ಲ ಬೋರ್ಡ್ ಕೂಡ ನೋಡೋದಿಲ್ಲ ಮತ್ತೆ ಬರೋದು ಮತ್ತೆ ಹೋಗೋದು ಅಂದರೆ ಅವ್ರಿಗೆ ಅವ್ರ ನೇಚರೇ ಅಷ್ಟು ಅವರು ಒಂದು ತಪ್ಪು ಮಾಡಿದ್ರೆ ಮತ್ತೆ ಅವ್ನು ಮಾಡಲೇಬಾರ್ದು ಭಾವನೆ ಬರೋದೇ ಇಲ್ಲ ಮತ್ತೆ ಅದೇ ತಪ್ಪು ಮಾಡಿ ಅದೇ ಉತ್ತರ ಹಾಗೆ ಆಗುತ್ತೆ ಬಿಡು ಅಂತ ಹೇಳ್ತಾನೆ ಅಷ್ಟೇ ಟೈಪ್ ಹೊರತು ಇನ್ನೂ ಆ ರೀತಿ ಆಗಬಾರ್ದು ಅದು ಏನು ಬೇಕು ಅದಕ್ಕೆಲ್ಲ ಅನ್ನೋ ಮೆಂಟ್ಯಾಲಿಟಿನೇ ಆಗಿರಬೇಕು ಅರ್ಥ ಆಯ್ತಾ ಮೆಂಟ್ಯಾಲಿಟಿ ಆಗಿರೋ ಸರಿಯಾಗಿ ತಿಳ್ಕೋಬೇಕು ತಪ್ಪ ಅನ್ನೆಸರಿ ತಿಳ್ಕೊಳ್ಳೋಕೆ ಹೋಗಲೇಬಾರ್ದು ನೆಸೆಸಿಟಿ ಇದ್ದಿದ್ದನ್ನು ತಿಳ್ಕೊಳ್ಳೇಬೇಕು ಅದರಲ್ಲೂ ಮತ್ತೆ ತಾರತಮ್ಯ ಇದೆ ದೇವ್ರ ಬಗ್ಗೆ ಭಾರಿ ಸರಿಯಾಗಿ ತಿಳಿಬೇಕು ಅದಕ್ಕೆ ಸರ್ವೋತ್ತಮ ಉಳಿದವ್ರ ಬಗ್ಗೆ ಇವತ್ತು ಚೀಫ್ ಮಿನಿಸ್ಟರ್ ಯಾರಂತ ಗೊತ್ತಿಲ್ಲ ದಡ್ಡ ಅಂತಾರೆ ಯಾವುದೋ ಕ್ಲರ್ಕ್ ಆ ಡಿಪಾರ್ಟ್ಮೆಂಟ್ ಕ್ಲರ್ಕ್ ಯಾರು ಗೊತ್ತಿಲ್ಲ ಅಂದರೆ ಅಷ್ಟು ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಟ್ರಾನ್ಸ್ಫರ್ ಇದಾಗ್ತಿರ್ತಾರೆ ದೊಡ್ಡ ವಿಚಾರ ಅಲ್ಲ ಅದು ಆ ಮುಖ್ಯಮಂತ್ರಿನೇ ಗೊತ್ತಿಲ್ಲ ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ದೇಶದ ಪ್ರಧಾನಮಂತ್ರಿ ಗೊತ್ತಿಲ್ಲ ಜ್ಞಾನ ಅಂತ ಕರೀತಾರ ಯಾವುದೋ ಸಣ್ಣ ವ್ಯಕ್ತಿ ಅವನ ಬಗ್ಗೆ ಗೊತ್ತಿದ್ದರೆ ಒಳ್ಳೆಯದು ಗೊತ್ತಿಲ್ಲ ಅದೇನು ದೋಷನೇ ಅಂಥ ದೋಷ ಅಲ್ಲ ಇವತ್ತೇನು ಮಾಡ್ತೇವೆ ಎಲ್ಲ ದೇವ್ರ ಬಗ್ಗೆನೇ ಸರಿಯಾಗಿ ತಿಳ್ಕೊಳ್ಳೋದೇ ಹೋದರೆ ಎಷ್ಟು ತಪ್ಪದು ಇವತ್ತು 99 ಪಾಲು ಜನ ದೇವ್ರನ್ನ ಬಿಟ್ಟವರಾದರೆ ಮಾಡಲು 99 ಪಾಲು ಜನ ಬರೀ ಅಸ್ಪಷ್ಟ ಜ್ಞಾನ ಕೊನೆ ಏನಾದರೂ ಏನಂತೆ ಕೊನೆ ಅಲ್ಲಿವರೆಗೆ ಹೋಗಿಬಿಡ್ತಾರೆ ಕೊನೆ ಏನಾದರೂ ಏನಂತೆ ಅದು ಸರಿಯಲ್ಲ ಅದೇ ಲೋಕದ ವಿಚಾರ ಬಗ್ಗೆ ಭಾರಿ ಕೇರ್ಫುಲ್ ಆಗಿರ್ತಾರೆ ನೋಡಿದ್ದು ನೋಡಿದ್ದೆ ಅದನ್ನು ಮಾಡಿ 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 ಮಾಡ್ತಾರೆ ಏನು ಪ್ರಯೋಜನ ಇಲ್ಲ ಎಷ್ಟು ಸರಿ ಇದ್ದರೂ ಕೂಡ ಅದರಿಂದ ಉಪಯೋಗ ಇಲ್ಲ ಇವತ್ತು ಬಂಗಾರದಲ್ಲಿ ಸ್ವಲ್ಪ ಮೋಸ ಆದರೆ ಏನಾಗ್ತಾನ ಅವನು ಬಿಗ್ ಡಿಫರೆನ್ಸ್ ಅದು ಈ ಕಬ್ಬಿಣದಲ್ಲಿ ಎಷ್ಟೇ ಮೋಸ ಆದರೂ ಕೂಡ ಏನಾಗುತ್ತದೆ ಏ ವೆರಿ ನೆಗ್ಲಿಜಿಬಲ್ ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆಯ ಕಬ್ಬಿಣನ ಭಾರಿ ಟೆಸ್ಟ್ ಮಾಡೋಕ್ಕೆ ಹೋಗಬೇಡ ಚಿನ್ನ ಟೆಸ್ಟ್ ಮಾಡು ಅಂತ ಹೇಳ್ತಾ ಕಬ್ಬಿಣನ ಭಾರಿ ಮಾಡಿದ್ರೆ ಚಿನ್ನನ ಹಾಗೆ ಹೊತ್ಕೊಂಡ್ಬಿಟ್ಟ ಅಲ್ಲಿ ಅಂತೇಳಿ ಏನಂತಾರೆ ಅದಕ್ಕೆ ಸುವರ್ಣ ಶಾಸ್ತ್ರ ಭಾರಿ ಕೇರ್ಫುಲ್ಲಾಗಿ ಓದಿ ಕತೆ ಕಾದಂಬರಿನ ವರ್ಡ್ ಬೈ ವರ್ಡ್ ಒಂದಕ್ಕೆ ಹೋಗ್ಬಿಡು ಓದಲೇಬೇಡಿ ಫಸ್ಟ್ ಆಫ್ ಆಲ್ ಟೆಕ್ಸ್ಟ್ ಬುಕ್ ಆದಾಗಲೂ ಕೂಡ ಏನಿರಬೇಕು ಅದಕ್ಕೆ ಒಂದು ಮಿತಿ ಇರಬೇಕು ಆಮೇಲೆ ನೆನ್ಪಿಟ್ಕೊಳ್ಳೋ ಅದೆಲ್ಲ ಬೇಕಿಲ್ಲ ವಾಶ್ಔಟ್ ಮಾಡಿಬಿಡ್ಬೇಕನ್ನ ತಲೆಯಿಂದ ತೆಗೆದಾಕ್ಬಿಡೋದೆ ಹೊರತು ಪ್ರಿಸರ್ವ್ ಮಾಡೋ ನೆಸಿಟಿ ಇಲ್ಲ ಈ ವರ್ಕಿಂಗ್ ಎಲ್ಲ ಕೂಡ ಆನ್ಸರ್ ಬಂದಮೇಲೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ಆ ಥರ ಯೋಚನೆ ಮಾಡಿದರೆ ಲೌಕಿಕ ಮತ್ತು ಅಲೌಕಿಕದಲ್ಲಿ ಯಾರಿಗೆ ಯೋಚನೆ ಮಾಡಬೇಕು ಗೊತ್ತಾಗುತ್ತೆ ಬಸ್ನಲ್ಲಿ ಕೂತಿರ್ತಾನೆ ಬಸ್ ಓನರ್ಶಿಪ್ ಯಾರು ಅವ್ರಿಗೆ ಎಷ್ಟು ಜನ ಮಕ್ಕಳು ಯೋಚನೆ ಏನು ಮುಂದೆ ಯಾರಿಗೆ ಹೋಗ್ಬೋದು ಆಸ್ತಿ ನೀವೇನೇನು ಮಾಡ್ತಾನೆ ತೊಗೊಂಡು ಅದನ್ನು ಗೊತ್ತಾಯ್ತಿಲ್ಲ ಏನು ಬೇಕಿಲ್ಲ ಅದನ್ನು ಬಸ್ ಸರಿಯಾಗಿದೆ ಕೂತಿಡಿದ್ರೆ ಸಾಕಾಗ್ತದೆ ಆಮೇಲೆ ಗುಡ್ ಬೈ ನೋಡಿ ಏನೋ ನೋಡಿದ್ರೆ ಯಾವುದೋ ಬಸ್ ಹೋಗಿಬಿಟ್ಟ ಆದರೆ ಮುಖ್ಯ ಕೆಲಸ ಮಾತ್ರ ಮಾಡಲೇಬೇಕು ಎಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ವಾಯುದೇವರಿಗೆ ಎಲ್ಲ ಗೊತ್ತು ಅವರಿಗೆ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಬಟ್ ನಮಗೆ ಆ ಕೆಪಾಸಿಟಿ ಇಲ್ಲ ಅದಕ್ಕೇನು ಮಾಡಬೇಕಾಗ ತುಂಬ ಕೆಪಾಸಿಟಿ ಇಲ್ಲದ ಇಂಪಾರ್ಟೆಂಟ್ ಮಾತ್ರ ತಿಳ್ಕೊಬೇಕು ಎಲ್ಲ ಇದ್ದವರು ಎಲ್ಲ ತಿಳ್ಕೊಬೇಕು ಇವತ್ತು ನಮಗೆ ಹೆಚ್ಚು ಗೊತ್ತಿಲ್ಲ ಅಂದಮೇಲೆ ನಿಮಗಿರೋ ಕಡಿಮೆ ದುಡ್ಡಿನ ಯಾವುದಕ್ಕೆ ಉಪಯೋಗಿಸ್ಬೇಕಾಗಿದ್ರೆ ಮೋಸ್ಟ್ ನೀಡೆಡ್ ಉಪಯೋಗಿಸ್ಬೇಕು ಸರ್ಪ್ಲಸ್ ಇದ್ರೆ ಏನು ಮಾಡ್ಬೋದು ನಾವು ಅದನ್ನು ಒಂದು ಹತ್ತು ಹೆಚ್ಚು ಕಡಿಮೆ ಹೇಳ್ಬೋದು ಇರೋದೇ ಭಾರಿ ಸ್ವಲ್ಪ ಆ ಥರ ಯೋಚನೆ ಮಾಡಿದರೆ ಆಚಾರ ಸಿದ್ಧಾಂತ ಅಂತೇಳಿ ಮಾಡ್ತಾ ಇಲ್ಲ ಸರ್ವಮೂಲ ಯಾವುದೋ ಗ್ರಂಥದ ಸರ್ವಮೂಲ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು ಯಾವುದೋ ಗ್ರಂಥ ಇದ್ದಾಗಲ್ಲ ಅವೆಲ್ಲ ನಿರ್ಣಯ ಆದ್ದರಿಂದ ಸ್ಪಷ್ಟ ನಿರ್ಣಯ ಕೊಟ್ಟರು ಜ್ಞಾನ ಇರುತ್ತೆ ದೇವ್ರ ಜ್ಞಾನ ದೇವರಿಗೆ ಎಷ್ಟಿದೆ ಅಷ್ಟು ಜ್ಞಾನ ಯಾರಿಗೂ ಇರೋದಿಲ್ಲ ಉಳಿದವರಿಗೆ ತಾರತಮ್ಯ ಕ್ರಮದಲ್ಲಿರುತ್ತೆ ಎಲ್ಲರೂ ಸೇರಿದ ದೇವರನ್ನು ಪೂರ್ತಿ ತಿಳ್ಕೊಡೋದಕ್ಕೆ ಆಗೋದೇ ಇಲ್ಲ ಇದೆಲ್ಲ ಸರಿ ಇರಬೇಕು ಏನು ಹೌದು ಹೌದು ಹಾಂ ಹೇಳಿದ್ರಲ್ಲ ಈಗಾಗಲೇ ತಪಸ್ಸಿ ಹೋಗ್ತಾರೆ ಅಂತ ಹೇಳ್ಬಿಟ್ರ ಹೌದು ಜ್ಞಾನ ಇದ್ರ
ವಿಷ್ಣು ಬಗ್ಗೆ ಜ್ಞಾನ ಇದ್ದು
ಹೌದು ಹೋಗ್ತಾನೆ ಹೌದು
ವಿಷ್ಣು ಬಗ್ಗೆ ಅಜ್ಞಾನ ಇದ್ದು ಇತರ ದೇವರಿಗೆ ಪೂಜೆ ಮಾಡಿದ್ರೆ ತಮಸ್ ಹೋಗ್ತೀನಿ
ಹೌದು ಹೌದು
ಗೊತ್ತಿದ್ದು
ಅಲ್ಲ ಅವನ್ ಅವನಿಗೇನಾಗಿ ಅದಕ್ಕೆ ದೇವಲೋಕ ಹೋಗುತ್ತೆ ಕೊನೆಗೇನು ಮೋಕ್ಷ ಇಲ್ಲ ಅಲ್ಲ ಅವನಿಗೆ ಮೋಕ್ಷ ಇಲ್ಲ ಒಂದು ಕಾಮನ್ ಆಗಿಬಿಡ್ತು ಇಲ್ಲಿ ಅಜ್ಞಾನ ಶಬ್ದಕ್ಕೆ ನೀವು ತಿಳ್ಕೊಂಡು ಅರ್ಥ ಅಲ್ಲ ಅಜ್ಞಾನ ಅಂತ ಹೇಳಿದ್ರೆ ಇಗ್ನೋರೆನ್ಸ್ ಅಲ್ಲ ಅಜ್ಞಾನ ಶಬ್ದಕ್ಕೆ ಆ ಜ್ಞಾನ ಆಪೋಸಿಟ್ ಜ್ಞಾನ ಅಂತ ಅರ್ಥ ತಪ್ಪು ತಿಳುವಳಿಕೆ ಇದೆ ಅಂತ ಅರ್ಥ ಮಿಥ್ಯಾ ಜ್ಞಾನ ಅದಕ್ಕೆ ಆಚಾರ ಹೇಳ್ಬೇಕಾದ್ರೆ ಮಿಥ್ಯಾಜ್ಞಾನ ಏನ ತಮ ಅಜ್ಞಾನ ಏನ ತಮ ಅಂತ ಹೇಳಲಿಲ್ಲ ಮಿಥ್ಯಾಜ್ಞಾನ ಏನ ಅಜ್ಞಾನ ಶಬ್ದಕ್ಕೆ ಎರಡು ಅರ್ಥ ಗೊತ್ತಿಲ್ಲ ಅಂತ ಒಂದು ಅರ್ಥ ತಪ್ಪು ಗೊತ್ತಿದೆಯಲ್ಲ ಆ ಶಬ್ದಕ್ಕೆ ನೆಗೆಟಿವ್ ಅಂತ ಅರ್ಥ ಮತ್ತು ಕಡಿಮೆ ಅಂತ ಇನ್ನೊಂದು ಅರ್ಥ ಆದ್ದರಿಂದ ಆ ಅರ್ಥ ಇಟ್ಕೋಬೇಕು ನಮ್ಮ ದೇವ್ರ ಬಗ್ಗೆ ಗೊತ್ತಿರೋ ಅಜ್ಞಾನ ಇದೆ ದುರ್ಯೋಧನಾದಿಗಳಿಗೆ ಏನಿದೆ ಮಿಥ್ಯಾಜ್ಞಾನ ಇದೆ ಅರ್ಥ ಆಯ್ತಾ ಈಗ ಆ ಅರ್ಥ ಅವರ ಸಮಸ್ಯೆ ಬರೋದಿಲ್ಲ ದ್ವಂದ್ವಮೋಹೋ ಮಿಥ್ಯಾ ಜ್ಞಾನಂ ಇತಿ ಚ ದ್ವಂದ್ವಮೋಹೋ ಮಿಥ್ಯಾ ಜ್ಞಾನಂ ಮುಂದಿದೆ. ರಾಗದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಅಂತ ಮುಂದಿತ್ತು. ದ್ವಂದ್ವಮೋಹ ಅಂದ್ರೇನು? ಅದ್ವೈತಗಳು ಯಥಾ ಪ್ರಕಾರ ಇದಕ್ಕೆ ಬರೋದು. ದ್ವಂದ್ವ ಅಂದರೆ ದ್ವೈತ, ದ್ವೈತ ತಿಳ್ಕೊಂಡವ್ರು ಹೀಗೆ ಆಗ್ತಾರೆ ಅಂತ ಆಚರಿಸ್ತಾರೆ. ಹಾಗಲ್ಲ, ಮಿಥ್ಯಾ ಜ್ಞಾನಂ ದ್ವಂದ್ವ ಅಂದ್ರೇನು? ಇದೋ ಅದು ಒಳ್ಳೆ ದ್ವಂದ್ವಕ್ಕೆ ಬಂದ್ಬಿಟ್ಟಿದೆ, ತುಂಬಾನೇ ಹೇಳ್ತಿರ್ತಾರೆ. ಐ ಆಮ್ ಅನ್ ಅಟ್ಟರ್ ಕನ್ಫ್ಯೂಷನ್ ಅಂತ ಹೇಳ್ಬೇಕಾದ್ರೆ ದ್ವಂದ್ವ ಇದೋ ಅದೋ. ಅದಕ್ಕೆ ದ್ವಂದ್ವ ದ್ವಂದ್ವ ಅಂದರೆ ಇದು ಸಂಶಯ, ಮೋಹ ಅಂದರೆ ವಿಪರ್ಯಯ. ಸೊ ಮೋಹ ಮಿಥ್ಯಾ ಜ್ಞಾನ ಎರಡೂ ಸೇರ್ಕೊಂಡೋಯ್ತು. ದ್ವಂದ್ವ ಮೋಹೇನ ಭಾರತ, ಅಲ್ಲಿ ಹಿಂದೆ ಪದ ಹಾಕಿದ್ದಾರೆ, ರಾಗದ್ವೇಷ ಸಮುತ್ಥೇನ ಹಾಕಿಬಿಟ್ಟಿದ್ದಾರೆ. ಮೋಹ ಅಂದ್ರೇನು? ಹಿಂದೆ ಬಂದಿದೆ, ಎಲ್ಲಿ ಬಂದಿದೆ ಹೇಳಿ. ಸಂಜಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ. ಸಮ್ಮೋಹ ಮಿಥ್ಯಾಗ ಅರ್ಥ ಬಂದ್ಬಿಟ್ಟಿದ್ದಾರೆ ಆಗಲೇ. ಮೋಹ ಸಮ್ಮೋಹ, ಆಮೇಲೆ ದ್ವಂದ್ವ, ದ್ವಂದ್ವದಲ್ಲಿದ್ದಾನೆ. ಇದೋ ಅದೋ ದ್ವಂದ್ವ ಅದು, ಇದ ಮದೋ ವಾ ಸಂಶಯ ಬರದೆ ಹಾಗೆ. ಮೋಹ ಅದು, ಮೋಹ ಈ ಮೋಹ ಬೇರೆ. ಯಾವ ಮೋಹ? ಭಾರಿ ಮೋಹ, ಧೃತಾಷ್ಟ್ರ ಮಕ್ಕಳ ಮೇಲೆ ಮೋಹ ಇತ್ತು, ಆ ಮೋಹ ಬೇರೆ. ಅಲ್ಲಿ ಮೋಹ ಕೂಡ ಏನರ್ಥ? ತಪ್ಪು ತಿಳುವಳಿಕೆ, ಇವರೇನು ಉದ್ಧಾರ ಮಾಡಿಬಿಡ್ತಾರೆ ಅಂತೇಳಿ. ಆ್ಯಕ್ಚುಲಿ ನಾಶ ಮಾಡೋರು, ಅವ್ರು ಉದ್ಧಾರ ಮಾಡ್ತಾರೆ. ತಿಳ್ಕೊ ವಿಷಾನ ಅಮೃತ ಅಂತ ತಿಳ್ಕೊಂಡು ಕೊಡಿದ್ರೆ ಹಾಗೆ ಹಾಗೆ. ದ್ವಂದ್ವ ಮೋಹೋ ಮಿಥ್ಯಾ ಜ್ಞಾನಂ ತಮಸ್ತು ಸಾರ್ವರಂ ಪ್ರೋಕ್ತಂ ವಿಜ್ಞಾನ್ ಮೋಹಶ್ಚೈ ಉಪರಿ. ಆಚಾರ ತಕ್ಷಣ ಕೋಟ್ ಮಾಡಿದರು. ಮೋಹ ಶಬ್ದ ಎಲ್ಲಿ ಬಂದಿದೆ ನೋಡಿ. ತಮಸ್ತು ಸಾರ್ವರಂ ವಿದ್ಯಾ ಮೋಹಶ್ಚೈವ ವಿಪರ್ಯಯಃ ಇತಿ ಭಾರತವಾಕ್ಯ ಎಲ್ಲಿ ಬಂತು ಗೊತ್ತಾ? ತೃತೀಯ ಸ್ಕಂದದೊಳಗೆ ಅವಿದ್ಯಾ ಪಂಚಪರ್ವಣಿ, ಬ್ರಹ್ಮದೇವರು ಅವಿದ್ಯಾ ಸೃಷ್ಟಿ ಮಾಡಿದರು, ಅದಕ್ಕೆ ಐದು ಭಾಗ ಅಂತ ಹೇಳಿದರು. ಏನಂತ? ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತೇಳಿ ಅದರಲ್ಲಿ ಅರ್ಥ ಹೇಳಬೇಕಾದ್ರೆ ತಿಳಿಸಿದ್ದಾರೆ. ತಮಸ್ತು ಸಾರ್ವರಂ ವಿದ್ಯಾತ್, ಏನೂ ಗೊತ್ತಿಲ್ಲ ತಮಸ್ಸು. ಮೋಹಶ್ಚೈವ, ಮೋಹ ಅಂದರೆ ಆಪೋಸಿಟ್ಟು, ಅರ್ಥ ಆಯ್ತಾ? ಅದು ದೂರದ್ದು ಏನೋ ಗೊತ್ತಿಲ್ಲ, ಅದು ಕಪ್ಪೆ ಚಿಪ್ಪಿದೆ ಬೆಳ್ಳಿ ಅಂತ ತಿಳ್ಕೊಂಡು. ಅದೇನದು? ಅದು ಮೋಹ, ವಿಪರ್ಯಯ, ವಿಪರ್ಯ ಜ್ಞಾನ. ಇತಿಜ ಭಾರತೆ ದ್ವಂದ್ವ ಮೋಹೋ ಮಿಥ್ಯಾ ಜ್ಞಾನಂ ತಮಸ್ತು ಸಾರ್ವರಂ ವಿದ್ಯಾತ್. ಇದು ಭಾಗವತದ ವಾಕ್ಯ. ಆಚಾರ್ಯ ತಾತ್ಪರ್ಯ ತಮಸ್ತು ಸಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ, ಆಮೇಲೆ ತದಾಗ್ರಹೋ ಮಹಾಮೋಹ, ತಾಮಿಶ್ರಂ ಕ್ರೋಧ ಉಚ್ಯತೆ, ಮರಣಂತೂ ಅಂಧತಾಮಿಶ್ರಂ ಅಂತ ಐದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯರು. ಗೊತ್ತಾಯ್ತಾ? ಏನೋ ಯಾವ್ದು? ಹೌದು ಹೌದು, ಆಯ್ತು ಅಂತ ಅದೇ ಅರ್ಥ. ಮೋಹ ಶಾರ್ವರ ಅಂದ್ರೆ ಶರ್ವರಿ ಅಂದ್ರೆ ಏನು? ರಾತ್ರಿ. ಶಾರ್ವರ ರಾತ್ರಿ ಕಾಲದ್ದು ಏನು ಗೊತ್ತಾಗೋದಿಲ್ಲ, ದೇವರು ಟೋಟಲಿ ಡಾರ್ಕ್. ಗೊತ್ತಾಯ್ತಾ? ಐ ಡಿಡ್ ನಾಟ್ ನೋ ಎನಿಥಿಂಗ್, ಯಾಕಂದ್ರೆ ಏನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಿಲ್ಲ, ಅಜ್ಞಾನ ಅದು. ಗೊತ್ತಾಯ್ತಾ? ಅಲ್ಲಿ ಹಗ್ಗ ಹಾವನ್ ತುಳಿದ, ಅದು ಮಿಥ್ಯಾ ಜ್ಞಾನ. ಗೊತ್ತಾಯ್ತು? ಗೊತ್ತಿಲ್ಲ ಅನ್ನೋದು ಬೇರೆ, ತಪ್ಪು ಗೊತ್ತಿರೋದು ಬೇರೆ. ದ್ವಂದ್ವ ಮೋಹೇನ ಭಾರತ, ಯಾತ್ರಿಂದ ಬರುತ್ತೆ ದ್ವಂದ್ವ ಮೋಹ ಅಂದರೆ ರಾಗದ್ವೇಷ ಸಮುತ್ಥೇನ. ಕಾಮಕ್ರೋಧಗಳು ಯಾವಾಗ ಬರುತ್ತೋ ಆಗ ಅದೇನು ಶುರುವಾಗತ್ತೆ? ದ್ವಂದ್ವ ಮಿಥ್ಯಾಜ್ಞಾನ ಶುರುವಾಗತ್ತೆ. ಅದಕ್ಕೇನೆ ಯಾವಾಗಲೂ ಕೂಡ ಯಾತಕ್ಕೆ ಕಾಮಕ್ರೋಧ ಜಡ್ಜನ್ನು ಯಾತಕ್ಕೆ ಮಾಡ್ತಾರೆ? ರಾಗದ್ವೇಷ ಇರಬಾರದು ಅವನಿಗೆ, ಅವಾಗ ಮಿಥ್ಯಾಜ್ಞಾನ ಬರೋದಿಲ್ಲ ಅಂತ ಅರ್ಥ. ಇಂಪಾರ್ಷಿಯಲ್ ಆಗಿದ್ದರೆ ಮಿಥ್ಯಾಜ್ಞಾನ ಬರೋದು, ಸಬ್ಜೆಕ್ಟಿವ್ ಆಗಿಬಿಡ್ತಾರೆ. ಸಬ್ಜೆಕ್ಟಿವ್ ಆದ ತಕ್ಷಣ ದೋಷ ಇದ್ದಲ್ಲಿ ಗುಣ ಕಾಣಿಸುತ್ತೆ, ಗುಣ ಇದ್ದ ದೋಷ ಕಾಣಿಸುತ್ತೆ. ಅದಕ್ಕೆ ವಿಪರ್ಯಯ ಇತಿ ಚ ಭಾರತೆ. ಯದಿ ಮಾಯಾ ಮಾಯಾವಶಾತ್ ಅಜ್ಞಾನಂ ಲೋಕಸ್ಯ ಭಗವದ್ ವಿಷಯಂ ತರ್ಹಿ ಭಗವತೋಪಿ ಲೋಕ ವಿಷಯಂ ತದಸ್ತಿ ಕಿಂ. ಆಮೇಲೆ ಬಂದೇ ಬಂದೆ ಹಿಂದಿನ ಆಗಿಲ್ಲ. ಅಥ ಕೇಚನ ದ್ವೇಷಿಣೋಪಿ ಸಂತಿ ಇತ್ಯುಕ್ತ, ಅದಾಯ್ತಲ್ಲ. ಈ ಸರ್ವ ಪ್ರೇರಕತ್ವ ಪರಮಾತ್ಮ ಇದನ್ನ ಜೀವ ಅಂತ ತಿಳ್ಕೊಂಡ್ರೆ ಅಂಧತಮಸ್ಸು ಅಂತ ಹೇಳಿದ್ರೆ ಆಯ್ತದ. ಯದಿ ಮಾಯಾವಶಾತ್ ಅಜ್ಞಾನಂ ಲೋಕಸ್ಯ ಭಗವದ್ ವಿಷಯಂ ತರ್ಹಿ ಭಗವತೋಪಿ ಲೋಕ ವಿಷಯಂ ತದಸ್ತಿ ಕಿಂ. ಮಾಯಾವಶಾತ್ ಅಜ್ಞಾನ ಲೋಕಕ್ಕಿರೋದಾದರೆ ದೇವರಿಗೂ ಕೂಡ ಅಂತ ಒಂದು ಮೋಹಗೀಗ ಬರುತ್ತಾ? ಅವ್ರು ಮೋಹ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅದ್ವೈತಿಗಳು. ನಾವು ಅದು ಪ್ರಶ್ನೆ ಇರ್ತಾ ಹಾಗಿಲ್ಲ. ಕುಡ್ಯೋಭಯ ಭಾಗ ಅವಸ್ಥಿತ ಯೋಹೋ ಅನ್ಯೋನ್ಯ ಅದರ್ಶನವದಿತ್ಯತ ಉಚ್ಯತೆ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನಮಗೆ ದೇವರು ಕಾಣೋದಿಲ್ಲ, ಸರಿ ಆಗಿದ್ರೆ ದೇವರಿಗೆ ನಾವು ಕಾಣೋದಿಲ್ಲ, ಹಾಗೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಈಗಾಗಲೇ. ನಾವು ಒಬ್ಬರೇ ಮಾಡಿ ದೇವರು ನೋಡೋದಿಲ್ಲ, ಬಾಗಿಲ ಕಡೆಗೂ ದೇವರೇನು ನೋಡ್ತಾರೆ ಅಂತ ಅರ್ಥ ಆಗಿಲ್ಲ ಈಗ. ಕುಡ್ಯ ಉಭಯ ಭಾಗ ಅವಸ್ಥಿತ ಯೋಹೋ, ಕುಡ್ಯ ಅಂದರೆ ಗೋಡೆ, ಗೊತ್ತಾಯ್ತಾ? ಗೋಡೆ, ಈ ಕಡೆ ಒಬ್ಬರಿಂದಾನೆ ಆ ಕಡೆ ಒಬ್ಬರಿಂದಾನೆ, ಮಧ್ಯ ಗೋಡೆ ಇದೆ. ಈ ಕಡೆ ಇವನು ಇವನಿಗೆ ಕಾಣೋದಿಲ್ಲ, ಆ ಕಡೆ ಇವನಿಗೆ ಕಾಣೋದಿಲ್ಲ, ಅರ್ಥ ಆಯ್ತಾ? ದೇರ್ಫೋರ್ ದೇವರು ನಮಗೆ ದೇವ್ರಿಗೆ ಗೊತ್ತಿಲ್ಲ, ದೇವರಿಗೆ ನಾವು ಗೊತ್ತಿಲ್ಲ ಅಂತ ಅರ್ಥ. ಯಾಕೆ ಹೇಳಬಾರ್ದು? ಅವ ನಮಗೆ ಗೊತ್ತೀಗ ಇದರಿಂದ ನೋಡ್ತಾನಾಗ ಬಾಗಿಲಲ್ಲಿ. ಅವ್ರಿಗೆ ನಾವು ಕಾಣ ನಾವರಿಗೆ ಕಾಣ್ತಾರೋ ಇಲ್ಲ ಲೋಕ ದೇವ್ರು ಅದಕ್ಕೆ ಎಲ್ಲ ಇಟ್ಬಿಟ್ಟಿದ್ದಾನೆ. ಅದೆಲ್ಲ ನಾವು ಮಾಡಿ ಸೃಷ್ಟಿ, ದೇವ್ರು ಮಾಡಿ ಸೃಷ್ಟಿನೇ. ಒಬ್ರಿಗೆ ಕಂಡು ಇನ್ನೊಬ್ರಿಗೆ ಕಾಣಬಾರ್ದು ಅಂತ ಸಾಮಾನ್ಯವಾದ ನಿಯಮ. ಆದರೆ ಕೆಲಸರ್ತಿ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿರೋ ಇಬ್ಬರಿಗೂ ಕಾಣಿಸುತ್ತೆ ಗೋಡೆ ಇದ್ರೆ. ಆದರೆ ಒಂದು ಬುದ್ಧಿವಂತಿಕೆ ಮಾಡಿರ್ತಾರೆ, ಇವನಿಗೆ ಕಾಣಿಸೋಕೆ ಅವನಿಗೆ ಕಾಣಿಸ್ಬಾರ್ದು. ಇವತ್ತು ಮಿನ್ಕಡೆ ಇಟ್ಟಿನ ಮಾಡಿಬಿಟ್ರೆ ಹೋಗ್ತೀನಿ. ಅದು ಎಷ್ಟು ದೇವರು ತೋರಿಸ್ತಾರೆ ಅಂದರೆ, ನಾನು ಎಲ್ಲರನ್ನು ನೋಡ್ತೇನೆ, ನನ್ನ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಪರಮಾಚ್ಛಾದಿಕ ಅಂತ ಹೆಸರು. ದೇವರನ್ನು ಕವರ್ ಮಾಡಿಬಿಡೋದು, ದೇವರಂತ ತನ್ನ ನಿಶ್ಚಯದಿಂದ ತಾನೇ ಕವರ್ ಮಾಡ್ಕೊತಾನೆ. ಪರಮಾತ್ಮ ಮೊದಲೇ ಅದು ಯಾವುದು ಸ್ವರೂಪಾಚಾರಿಕ ತಾನು ಕಾಣೋದಿಲ್ಲ. ಇಲ್ಲಿ ದೇವರು ತಾನು ಯಾರಿಗೂ ಕಾಣೋದು, ನಾವು ಕಾಣೋದಿಲ್ಲ, ನಾವು ಯಾರ ಸ್ವರೂಪ ಗೊತ್ತಿಲ್ಲ, ಬೇರೆಯವರು ಕಾಣೋದಿಲ್ಲ. ಪರಮಾಚಾರ್ಯ ಶಬ್ದಕ್ಕೆ ಬರೀ ದೇವರಷ್ಟೇ ಅಲ್ಲ, ಮೇಲಿನವರು ಯಾರು ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾನೆ ಪರಮಾತ್ಮ. ವಿದ್ವಾನ್ ವಿದ್ಯಾನ್ ಮೋಹಶ್ಚೈವ ವಿಪರ್ಯಯ ಇತಿ ಚ ಭಾರತೇ. ಅದಕ್ಕೆ ತಮಸ್ಸನ್ನು ಗೋಡೆ ಅಂತ ಕರೀಲಿಲ್ಲ, ಆವರ್ಕದ ಆವರ್ಕ ಹೇಗಿರುತ್ತೆ ಅದು ಆಚ್ಛಾದಿಕ ಅಂದರೆ ಕವರ್. ಈ ಬಟ್ಟೆ ಹಾಕಿ ಕವರ್ ಹಾಕಿರ್ತಾರೆ, ಈ ಸರಿಸಿ ನೋಡಕ್ಕೆ ಬರುತ್ತೆ, ಗೋಡೆ ಸರಿಸಿ ನೋಡಕ್ಕೆ ಬರಲ್ಲ. ಗೋಡೆ ಏನಾಗುತ್ತದ, ಫಿಕ್ಸೆಡ್ ಅದ. ಈ ಬಟ್ಟೆ ಆದರೆ ಹೀಗೆ ಮಾಡ್ತಿರ್ಬೋದು, ಅವ್ನು ಮಾತ್ರ ಮತ್ತೆ ಅಡ್ಡ ಮಾಡಿಬಿಡ್ತಾರೆ ಆ ಥರ. ದ್ವಂದ್ವ ಮೋಹ, ಇನ್ನು ಒಂದೇ ವಸ್ತುನೇ ಎಕ್ಸ್ರೇ ನೋಡ್ತಾನೆ, ಡಾಕ್ಟ್ರಿಗೆ ಗೊತ್ತಾಗ ನೋಡೋದು ಇಬ್ಬರಿಗೆ ಒಂದೇ, ಆದರೆ ಡಾಕ್ಟ್ರ್ ಇವರಿಗೆ ಅರ್ಥನೇ ಆಗೋದಿಲ್ಲ. ಅರ್ಥ ಆಯ್ತು, ಅದೇ ವಸ್ತುನೇ ಮತ್ತೆ ಕಾಣೋದಿಲ್ಲ ಅಲ್ಲ, ಕಂಡರೂ ಅರ್ಥ ಆಗೋದಿಲ್ಲ. ಅಲ್ಲಿ ಕಾಣೋದಿಲ್ಲ, ಕಂಡರೂ ಅರ್ಥ ಆಗೋದಿಲ್ಲ, ಅದು ವಿಶೇಷ. ಜೀವೇಶ್ವರಾಧಿಕಂ ದ್ವಂದ್ವಂ, ದ್ವಂದ್ವ ಅಂದರೆ ಜೀವ ದ್ವಾಸುಪರ್ಣ ಸಯುಜಾಸ್, ಅವ್ರ ಬಗ್ಗೆ ಮಿಥ್ಯಾಜ್ಞಾನ ಅಂತ ಅರ್ಥ. ಯಾವ್ದ್ರ ಬಗ್ಗೆ ಮಿಥ್ಯಾಜ್ಞಾನ ತಮಸ್ಸೆ ಕಾರಣ ಆಗೋದಿಲ್ಲ, ಯಾವ್ದ್ರ ಬಗ್ಗೆ ಮಿಥ್ಯಾ ಏನೋ ಗೊತ್ತಿಲ್ಲ ಫೇಲ್ ಆಗೋದಿಲ್ಲ. ಏನು ಕೇಳಿರ್ತಾರೆ ಅದು ಉತ್ತರ ಕೊಡದವರು ಫೇಲ್ ಆಗ್ತಾರೆ, ಗೊತ್ತಾಯ್ತಾ. ಎಷ್ಟೋ ಸತ್ತು ಹೇಳ್ತಾರೆ ಇಂಟರ್ವ್ಯೂ, ಪುಣ್ಯಕ್ಕೆ ನಾವು ಓದಿದ್ದೆ ಕೇಳಿಬಿಟ್ರು ಪಾದ ಬಚಾವಾದೆ ಅಂತ ಹೇಳ್ತಾರೆ, ಹಾಗೆ ಸ್ವಲ್ಪ ಬೇರೆ ಕೇಳಿದ್ರೆ ಹೋಗಿಬಿಡ್ತಿದ್ದೆ ಅಂತೇಳಿ. ಅದು ಲೆಕ್ಕ ಅದು ಯಥಾ ಪ್ರಕಾರ ದೇವ್ರದಯ. ನಹಂ ಪ್ರಕಾಶ, ಮುಂದಿನ ವಾಕ್ಯ, ತರ್ವಸ್ಯ ಯೋಗಮಾಯಾ ಸಮಾವೃತ. ಆ ಶ್ಲೋಕ ಅಲ್ಲಿ ಯತ್ಕೇಶ, ನಾನು ಯಾತಕ್ಕೆ ಯೋಗಮಾಯ ಅಂದರೆ ತನ್ನದೇ ಇಚ್ಛೆ, ಅದೇ ಪರಮಾಚ್ಛಾದಿಕ ಅಂದ್ರದೆ. ನಾನು ಕಾಣಬಾರಂತ ನಾನೇ ಇಚ್ಛೆ, ನಾನು ಕಾಣಬಾರ್ದು. 20 ಜನ ಕೂತಿದ್ರು ಕೂಡ ಯಾರಿಗೆ ಕಾಣಬೇಕು ಅಂತ ಇಷ್ಟಪಡ್ತಾನೋ ಅವರಿಗೆ ಮಾತ್ರ ಕಾಣುತ್ತೆ, ಬೇರೆಯವ್ರಿಗೆ ಕಾಣೋದಿಲ್ಲ. ಬಿಡಿ, ಸೌಭರಿಗಳೇ ಏನು ಮಾಡಿಕೊಂಡ್ರವರು, ಮಾಂಧಾತರಾಜನಿಗೆ ಮುದುಕರಾಗಿ ಕಾಣ್ತಿದ್ದಾರೆ, ಆತನ ಮಕ್ಕಳು ಹೆಣ್ಮಕ್ಕಳಿಗೆಲ್ಲ ಹ್ಯಾಕ್ ಕಾಣ್ತಿದ್ದಾನೆ, ಮನ್ಮತ ಹಾಗೆ ಕಾಣ. ಇನ್ನು ಹೊರಗೋಗಿ ಬೇರೆ ಎಲ್ಲ ಮತ್ತೆ ಸೇಮ್ ಯು. ಎಂಥ ಯೋಗ ಶಕ್ತಿ ಇದೆ ಅವು ಜೀವ ಅವರು. ಯಾವುದೇ ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ. ಋಷಿಗೆ ದೇವಕಕ್ಷೆಯವರು ಕೂಡ ಅಲ್ಲ, ಋಷಿಕಕ್ಷೆಯವರು. ಅವರಿಗೆ ಎಷ್ಟು ಸಾಮರ್ಥ್ಯ ಇದ್ದರೆ ದೇವರಿಗೆ ಎಷ್ಟು ಸಾಮರ್ಥ್ಯ ಇರ್ಬೋದು. ಅದಕ್ಕೆ ವಿಶ್ವರೂಪ ಕೃಷ್ಣ ತೋರಿಸಿದಾಗ ಕಣ್ಣಿಲ್ಲ ರುದ್ರಾಷ್ಟ್ರಿಗೆ ಕಣ್ಣು ಕೊಟ್ಟು ತೋರಿಸಿದ, ಕಣ್ಣಿರೋ ದುರ್ಗಗಳು ಕಾಣಿಸ್ಲೇ ಇಲ್ಲ. ದೇವರ ಮ್ಯಾಜಿಕ್ ಇದು. ಇದರಿಂದ ಏನರ್ಥ ಬಂತು ಅಂದರೆ ಮುಂದೆ ಹೇಳ್ತಾರೆ. ನಾವು ರಾಜನ ನೋಡೋದು ಭಾರಿ ಕಷ್ಟ, ಅಧಿಕಾರಿ ನೋಡೋದು ಭಾರಿ ಕಷ್ಟ, ಎಷ್ಟು ಕಷ್ಟಪಟ್ಟರು ಆಗೋದಿಲ್ಲ. ಎಲ್ಲ ಮೆರವಣಿಗೆ ಹೋಗ್ತಾ ಇರ್ತಾರೆ, ನೋಡಿಬಿಡೋದು ನಾವು ಯಾತಕ್ಕೆ, ಎಲ್ಲಿರಿ ಯಾರು ಮೆರವಣಿಗೆ ಬರ್ತಾರೆ, ಹೌದಲ್ಲ, ಕ್ಲಾಸಿಲ್ಲ ಒಳ್ಳೆ ನೋಡಿಬಿಡ್ತಾರೆ, ಸದ್ಯ ನೋಡಿಬಿಟ್ಟ ಇಲ್ಲ ಅಂತ ಹೇಳಿ. ಆ ರೀತಿ ದೇವ್ರು ನೋಡೋಕ್ಕೆ ಬರೋದಿಲ್ಲ, ದೇವ್ರ ಮೆರವಣಿಗೆ ಉತ್ಸವ ಗುಸ್ತಿ ನೋಡ್ಬೋದು, ಹೊರತು ಏನು ನೋಡೋಕ್ಕೆ ಆಗೋದಿಲ್ಲ, ದೇವ್ರು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ, ದೇವ್ರು ಇಷ್ಟಪಟ್ಟರೆ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಅದು ಮ್ಯಾಜಿಕ್ ಅದು, ಅರ್ಥ ಆಯ್ತಾ? ಈಗ ಅದನ್ನೇ ಪ್ರಹ್ಲಾದನಿಗೆ ಕಯಾದಿಗೆ ಉಪದೇಶ ಮಾಡಿದರು. ನಾರದರ ಉಪದೇಶ ಉದ್ದೇಶ ಇದ್ದಿದ್ದೇನು ಪ್ರಹ್ಲಾದನಿಗೆ ತಿಳಿಲಿ ಅಂತೇಳಿ. ಕಯಾದು ಎದುರು ಕೂತಿದ್ದಾಳೆ, ಒಳಗೆ ನಾನು ಕೂತಿದ್ದೆ, ಒಳಗಿದ್ದಾನೆ ಯಾರು, ಪ್ರಹ್ಲಾದ. ಪ್ರಹ್ಲಾದನಿಗೆ ತಿಳಿತಾ ಇದೆ, ಕಯಾದು ತಿಳಿತಾ ಇಲ್ಲ. ಯಾಕೆ? ನಾರದರ ಉದ್ದೇಶ ಏನಂತಿದೆ, ಪ್ರಹ್ಲಾದನಿಗೆ ತಿಳಿಬೇಕು. ಮ್ಯಾಜಿಕ್ ಅದು. ಇವತ್ತು ತುಂಬ ಜನ ಪ್ಯಾರಾಸೈಕಾಲಜಿ ಅಂತ ಕರೀತಾರೆ, ಯಾರೋ ದೂರ ಹೋಗ್ತಿರ್ತಾರೆ, ನಿಮಗೆ ಕೂದಲು ಕೆಲಸದಿಲ್ಲ ಅವರಿಗೆ, ನೀವು ನೋಡಬೇಕು ಮಾತಾಡಿಸ್ಬೇಕು ಅನ್ಕೋತೀರಿ, ತವ ಅವ್ರು ತಿರುಗಿ ನೋಡ್ತಾರೆ. ಆಶ್ಚರ್ಯ, ಎಷ್ಟೋ ಸಲ ತಿರುಗಿ ನೋಡ್ತಾರೆ. ಯಾಕೆ? ಅಷ್ಟು ಜನ ಇದ್ದರೆ ಅವ್ರಿಗೆ ಕೇಳಿಸುತ್ತದೆ. ಅರ್ಥ ಆಯ್ತಾ? ಪರ ಪ್ಯಾರ ಅಂಬದು ಪರ, ಪರ ಅಂದರೆ ದೊಡ್ಡ ಪರವಿದ್ಯೆ ಅಂತೇವಲ್ಲ, ಹಾಗೆ ಸೂಪರ್ ಸೂಪರ್ ಮನಸ್ಸು, ಪರಾಮಾನಸ ಶಾಸ್ತ್ರ ಅಂತ ಕರೀತಾರೆ. ಅಂದರೆ ಮನಸ್ಸಿಗೆ ಆ ಥರ ಒಂದು ಏನು ಹೇಳ್ತೀವಲ್ಲ, ಏನು ನಮ್ಮ ಇದನ್ನು ಹೇಳೋದಿಲ್ಲ, ಅಲ್ಲ ಟೆಲಿಪತಿ ಅಲ್ಲ, ನೌಕರಿ ರಿಮೋಟ್ ಹೇಳ್ತೀವಲ್ಲ, ಆ ಟೈಪ್ ನಮ್ಮ ಮನಸ್ಸನ್ನೇ ಆ ಥರ ಆ್ಯಕ್ಟ್ ಮಾಡುತ್ತೆ. ಅದು ನಮಗೆ ಶಕ್ತಿ ಇದ್ದರೆ ದೇವರಿಗೆ ಅಷ್ಟು ಇರ್ಬೋದು. ಸರಿ, ಅದು ಎಲ್ಲರಿಗೂ ಬರೋದಿಲ್ಲ. ಸ್ವಲ್ಪ ಯೋಗ ಅಭ್ಯಾಸ ಮಾಡಿದರೆ ಎಲ್ಲೋ ಹೋಗಿರ್ತಾರೆ, ಬರಲಿಂದ ನೆನೆಸ್ಕೊಂಡ್ರೆ ಬರಬೇಕು ಅವ್ರು, ಆ ಥರ ಮೆಸೇಜ್ ಹೋಗುತ್ತೆ ಅವ್ರು. ಎಳದಾಗುತ್ತೆ, ಮೆ ಹಿಂದೆ ಬರ್ತಿದ್ದೆ, ಪೇಜರ್ ಕಟ್ತಿದ್ರಲ್ಲ ಆ ಟೈಪ್, ಅವನಿಗೆ ಮಾತ್ರ ಸಿಗ್ನಲ್ ಹೋಗಿಬಿಟ್ಟು ಗೊತ್ತಾಗ್ತಿತ್ತಲ್ಲ. ಅಂಥ ಹಿಂದಿನವ್ರು ಯಾತಕ್ಕೆ ಮೆಷಿನ್ ಡೆವಲಪ್ ಆಗಲಿಲ್ಲ ಅಂದರೆ, ಎಲ್ಲರೂ ಯೋಗಿಗಳಾಗಿರ್ತಾ ಇದ್ರು, ಎಲ್ಲ ರೋಗಿಗಳಾಗಿರೋ ಹಾಗೆ. ಇವತ್ತು ಯಾರು ಕೇಳಿ, ಅಯ್ಯೋ ನನಗೆ ಆ ರೋಗ ಇದೆ, ಶುರು ಮಾಡೇ ಬಿಡ್ತಾರೆ, ಕೆಟ್ಟಿದ್ದಾರೆ, ನಿನಗೇನಿದೆ, ನಿಮ್ಮ ಬಿ ಪಿ ಇದೆಯಾ, ಡಿ ಬಿ ಎಲ್ಲರಿಗೂ ಕಾಮಂಡೋದು, ಎಲ್ಲ ಇರೋದಕ್ಕೆಲ್ಲ ಒಂದೊಂದು ಇರೋದಕ್ಕೆಲ್ಲವರು ಪೂರ್ತಿ ಹೆಲ್ತ್ ಅಂತ ಕೇಳಿದರೆ ಅವರು ಡೌಟ್ಫುಲ್ ಬತ್ತೆ, ಅವಾಗ ಏನಾಗುತ್ತೋ ಗೊತ್ತಿಲ್ಲ. ಹಿಂದೆ ಆಗಲ್ಲ, ಅದಕ್ಕೆ ಅವ್ರು ಬೆಸ್ಟಿನ ಮೇಲೆ ಡಿಪೆಂಡೇ ಆಗಲಿಲ್ಲ ಅವರು. ಇವತ್ತು ವೇದ ಹಾಗೆ, ಇವತ್ತು ಪುಸ್ತಕ ಇಲ್ಲದ್ರೆ ಓದಕ್ಕೆ ಬರೋದಿಲ್ಲ ನಮಗೆ. ವೇದನ ಪುಸ್ತಕ ಇದ್ದರೆ ಓದಬಾರ್ದು, ಅದನ್ನು ಹೇಗೆ ಓದಬೇಕು ಅವರು, ಎಲ್ಲ ತಲೆಯಲ್ಲೇ ಇರಬೇಕು ಹೊರತು ಪುಸ್ತಕ ತೆಗೆದ ಅಂತೇಳಿ ವೇದ ಅಲ್ಲ, ಅದು ಪೌರೋಹಿತ್ಯ ಅಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಹಿಂದಿನ ಜ್ಞಾನದ ರೀತಿಯೇ ಬೇರೆ ಇತ್ತು, ಈ ಪೂರ್ತಿ ಬೇರೆ ಆಗಿಬಿಟ್ಟಿದೆ. ಸೊ ಇವತ್ತು ಹೇಗೆ ನಮಗೆ ಬೇರೆ ಮೇಲೆ ಡಿಪೆಂಡ್ ಆಗೋ ಅಭ್ಯಾಸ ಆಗಿದೆಯೋ, ಬುದ್ಧಿಗೂ ಹಾಗೆ ಆಯಿತು. ಸೊ ಅದು ಇನ್ನೇನು ತಿಳ್ಕೊ, ಇನ್ನೊರು ಗೊತ್ತೇ ಇದ್ದಿಲ್ಲ ಅಂತ ತಿಳ್ಕೊಂಬಿಟ್ರು. ಇನ್ನೊಮ್ಮ ಜನ ಬುದ್ಧಿವಂತರು, ಈ ಕಾಪಿ ಹೊಡೆದು ಗೊತ್ತೇ ಇಲ್ಲ ಅಂತ ತಿಳ್ಕೊಂಡ್ರೆ ಆಗೋ ಇವರಿಗೆ, ಕಾಪಿ ಹೊಡೆದು ಬೇಕಿಲ್ಲ ಬೇರೆ, ಗೊತ್ತಿಲ್ಲ ಬೇರೆ. ಎಷ್ಟೋ ಜನ ಇರ್ತಾರೆ ಕಷ್ಟಪಟ್ಟು ಓದಿ ಪಾಸ್ ಆದ್ರೆ, ನಾನು ಕಾಪಿ ಹೊಡೆದು ಪಾಸ್ ಆದೆ, ಎಷ್ಟು ದಡ್ಡ ಅಂತ ಕರೀತಾರೆ, ಎಷ್ಟು ನಿಜ ಅಂತ ನಿಂತರು ಗೊತ್ತಾ ನಿಮಗೆ. ಅವ್ರು ಯಾವಾಗ ಹೇಳಿದ ಎಲ್ಲ ಪರೀಕ್ಷೆ ಪಾಸ್ ಆಗಿರೋದು ಕಾಪಿ ಮಾಡಿ ಅಂತ ಎಲ್ಲ ರೈಟ್ ಫ್ರಮ್ ಎಸ್ ಎಸ್ ಎಲ್ ಸಿ ಡಿಗ್ರಿವರೆಗೂ ಎಲ್ಲ ಕಾಪಿ ಇದೆ. ಅಂದರೆ ಅವರು ಬೇರೆ ರೀತಿ ಗೊತ್ತೇ ಇಲ್ಲ ಅವರಿಗೆ. ನಮಗೆ ಹಾಗೆ ಅಂದರೆ ಈಗ ಇಪ್ಪತ್ತೆಂಟು ಎಷ್ಟೊತ್ತು ಕೇಳಿದ್ರೆ ಕ್ಯಾಲ್ಕುಲೇಟ್ರ್ ಬೇಕು ಅವರಿಗೆ. ಹಿಂದೆಲ್ಲ ಬಾಯಿಲಕ್ಕೆ ಎಷ್ಟು ದೊಡ್ಡ ಬಾಯಿಲಕ್ಕೆ ಹೇಳ್ತಾ ಇದ್ರು, ಅದೆಲ್ಲ ಬರೋದಿಲ್ಲ ತುಂಬ ಜನಕ್ಕೆ. ಈಗ ಬಾಯಿ ಬಂದು ಲೆಕ್ಕ ಬರುತ್ತೆ ಅಷ್ಟೇ ಬರುತ್ತೋ, ಬಾಯಿಲೇ ಲೆಕ್ಕ ಮಾಡೋ ಶಕ್ತಿ ಹೋಗಿಬಿಟ್ಟಿದೆ ಪೂರ್ತಿ. ಮುಂದೆ ದಡ್ಡ ಆಗಿಬಿಡ್ತಾನೆ ಮನುಷ್ಯ, ಯಾವುದನ್ನು ಉಪಯೋಗಿಸೋದಲ್ಲ ಅದೇನಾಗುತ್ತೆ, ಅದು ಕಡಿಮೆ ಶಕ್ತಿ ಹೋಗಿಬಿಡುತ್ತೆ, ಬ್ಯಾಟ್ರಿ ಡಲ್ ಆಗಿ ಚಾರ್ಜ್ ಆದಾಗ ಹೋಗಿಬಿಡುತ್ತೆ. ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು. ಜೀವೇಶ್ವರಾಧಿಕಂ ದ್ವಂದ್ವಂ ಅದನ್ನೇ ಆಚಾರ ಹೇಳಿದ್ದು. ಬುಧೋಭಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿದಧ್ಯಾತ್ ವಿಮುಕ್ಷುರ್ ಆತ್ಮನಃ. ನೀವು ಓದ್ತಾನೇ ಇರಬೇಕು. ಯಾವುದು ಬಸ್ಸಲ್ಲಿ ಹೋಗ್ತಿದ್ದೀರಿ, ಶಾಸ್ತ್ರ ಓದಾಗಿಲ್ಲ, ಯಾವ್ದಾರು ಓದಿ, ಮೈಂಡ್ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳ್ತಾರೆ. ಅದು ಅನ್ಯೂಸ್ಡ್ ವೆಪನ್ಸ್ ಹೇಗೆ ರಷ್ಟ್ ಹಿಡಿದು ಭಾರಿ ಹರಿತಾಗಿರ್ಬೇಕು, ಅದು ಯಾವಾಗ ರಷ್ಟ್ ಹಿಡಿದಂತೆ ನೋಡ್ಕೋಬೇಕಾದ್ರೆ ಸುಬ್ರಿಂದ ಯುದ್ಧಕ್ಕೆ ಹೋಗೋರು ಯುದ್ಧ ಬಂದಾಗಷ್ಟು ಯುದ್ಧ ಮಾಡೋದಿಲ್ಲ, ಡೈಲಿ ಏನು ಮಾಡ್ತಿರ್ತಾರೆ ಅವರು, ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ, ಅವತ್ತೇ ತೊಗೊಂಡು ಏನು ಮಾಡೋಕ್ಕೂ ಬರೋದೇ ಇಲ್ಲ. ಆ ರೀತಿ ಅಭ್ಯಾಸ ಮಾಡಬೇಕು. ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಠೆಯದಪಿ ಕ್ವಚಿತ್ ಅಂತ ಅದಕ್ಕೆ ಹೇಳಿರು. ಜೀವೇಶ್ವರಾಧಿಕಂ ದ್ವಂದ್ವಂ ತದ್ವಿಷಯೋ ಮೋಹೋ ದ್ವಂದ್ವ ಮೋಹ ಸಂಘ ಸಮ್ಮೋಹ ತದಾಗ್ರಹ. ಮೋಹದಲ್ಲೇ ಸಮ್ಮೋಹ ಅಂತ ಒತ್ತು ಹಾಕಿದರು. ಒತ್ತಿಗೆ ಏನಾಗುತ್ತೆ, ಆಗ ಹಠ ಮಾಡೋದು. ಹಠ ಮಾಡೋದಕ್ಕೆ ಏನಂತ ಕರೀತಾರೆ, ತಪ್ಪು ತಿಳ್ಕೊಂಡ. ಯಾರೋ ಹೇಳಿದರು, ಅಯ್ಯೋ ಹೌದು ಸರಿ ಅನ್ಕೊಂಬಿಟ್ಟೆ, ಗ್ರೇಟ್. ಇನ್ನೊಬ್ರು ಬಂದ, ಏ ನಾನು ಹೇಳಿದ್ದೆ ಸರಿ, ಇವತ್ತು ಆ ಟೆಂಡೆನ್ಸ್ ಶುರುವಾಗಿಬಿಟ್ಟಿದೆ. ತಪ್ಪು ಹೇಳ್ತಾರೆ, ತಪ್ಪನ್ನು ಸಾಧಿಸ್ತಾರೆ, ಸಮರ್ಥನೆ ಮಾಡ್ತಾರೆ, ಅದು ಸಾವಿರ ಕಾರಣ ಕೊಡ್ತಾರೆ. ಯಾವಾಗ ಕಳ್ಳ ಕಳ್ಳತನ ಒಪ್ಪಿಬಿಟ್ಟು ಶಿಕ್ಷೆ ಕಡಿಮೆ, ವಾಸಿಸಿದಷ್ಟು ಕೂಡ ಏನಾಗುತ್ತೆ, ಸತ್ಯ ಆಗುತ್ತೆ. ಆದ್ದರಿಂದನೇ ಎಂದೂ ಕೂಡ ತಪ್ಪನ್ನು ಮಾಡಿಕೊಡೋದು, ಅಕಸ್ಮಾತ್ ಮಾಡಿದರೆ ಏನು ಮಾಡಬೇಕು ಅದನ್ನು ತಿದ್ಕೋಬೇಕು, ಸಮರ್ಥನೆ ಮಾಡಲಿಕ್ಕೆ ಹೋಗಬಾರ್ದು. ಕೆಲವರು ವಾದ, ನೀವು ತಪ್ಪು ಮಾಡ್ತೀರಿ ಇಂಥ ವಾದ ಶುರು ಮಾಡಿಬಿಡ್ತಾರೆ, ಅದು ಉತ್ತರ ಅಲ್ಲ. ಅದು ಇಬ್ಬರು ತಪ್ಪು ಮಾಡಿದ್ರು ಸರಿಯಾಗಿ ಬಿಡುತ್ತಾಗಿದ್ರೆ, ಇಬ್ಬರು ತಪ್ಪಿತಸ್ಥರಾಗ್ತಾರೆ ಹೊರತು ಎಂದೂ ಕೂಡ ಸರಿಯಲ್ಲ. ಜೀವೇಶ್ವರಾಧಿಕಂ ದ್ವಂದ್ವಂ ಸಮ್ಮೋಹ ತದಾಗ್ರಹ. ದುರ್ಯೋಧನಿಗೇನಿತ್ತು, ಬರೀ ಮಿಥ್ಯಾಜ್ಞಾನ ಅಲ್ಲ, ಆಗ್ರಹ ಇತ್ತು. ಕೊನೆ ಕೃಷ್ಣನ ಸಾಯ್ಬೇಕಾದ್ರೂ ಬಯಸಾಯ್ತಾನೆ, ಎಷ್ಟು ಹಠ ಇತ್ತು ಅವನಿಗೆ. ಸಾಯ್ಬೇಕಾದ್ರೂ ಬಯಸಾಯ್ತಾನೆ, ಏನಂತಾರೆ ಅದಕ್ಕೆ, ಮರಣಂತೂ ಅಂಧತಾ ಮಿಶ್ರಂ, ಸತ್ರು ನಾನು ತಪ್ಪು ಪಕ್ಷ ಬಿಡೋದಿಲ್ಲ ಅಂತ, ಸತ್ರು ಬಿಡೋದಿಲ್ಲ. ಆ ಎಕ್ಸ್ಟೆಂಡ್ಗೆ ಹೋದ. ಕೆಲವರೆಲ್ಲ ಬೊಂಡೆವರೇ ಶ್ರೀಪಾಲಾದಿಗಳಿದ್ರು, ಜೀವದ್ವಯ ವಯಸ್ಸ ಬಂತು, ಅಜಾಮೇಲ ಕೊನೆ ಚೇಂಜ್ ಆಗಿಬಿಟ್ಟ. ಕೊನೆಗೆ ಪಶ್ಚಾತ್ತಾಪಟ್ಟು ಜೀವದ್ವಯ ವ್ಯವಸ್ಥೆ ಇಲ್ಲ ಅಜಾಮನೊಳಗೆ. ತಪ್ಪು ಮಾಡಿದ್ದು ಹೌದು, ತಿದ್ಕೊಂಡಿದ್ದು ಹೌದು, ಅದು ಹಿರಣ್ಯ ಕಶಿಪು ಆಗಲ್ಲ, ಜೀವದ್ವಯ ಆವೇಶ. ಇದ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಪ್ರಹ್ಲಾದನಿಗೆ ಒಳ್ಳೆ ಆವೇಶ, ಅದು ಆವೇಶ ಬೇರೆ, ಜೀವದ್ವಯ ಆವೇಶ ಬೇರೆ. ಆವೇಶ ಮತ್ತು ಬೇರೆ ಇದ್ದೇ ಇರೋದು, ಬಂದು ಬರೋದು ಮತ್ತೆ ಹೋಗ್ಬಿಡೋದು. ಜೀವದ್ವಯ ಆವೇಶ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರೋದು, ಫಲ ಮಾತ್ರ ಬೇರೆ ಬೇರೆ. ದ್ವಂದ್ವ ಮೋಹೋ ಮಿಥ್ಯಾಜ್ಞಾನಂ ತಮಸ್ತು. ನಿಮ್ಮ ಸಿಂಪಲ್ ಆಗಿ ನೋಡಿಬೇಕಾರೆ, ಹಾಲಿಗೆ ಸಕ್ಕರೆ ಹಾಕ್ತಾನೆ, ಬಿಸಿ ಮಾಡ್ತಾನೆ, ಸಕ್ಕರೆ ಹಾಕ್ತಾರೆ, ಬಿಸಿ ಹಾಲು, ಅದೀಗ ಬಿಸಿ ಹಾಲು, ಸ್ವಲ್ಪ ಹೊತ್ತಿ ಬಿಸಿ ಏನಾಯಿತು, ಹೊರಟೋಯ್ತು, ಅದು ಆವೇಶ. ಅದು ಈ ಸಕ್ಕರೆ ಜೊತೆಗೆ ಇರುತ್ತೆ, ಜೀವದ್ವಯ ಆವೇಶ ಇದೆ, ಸಕ್ಕರೆ ಜೊತೆ ಅದು ಜೊತೆಗೆ ಇರೋದೆ, ಸಕ್ಕರೆ ಕೂಡನೇ ಬೇರೆ, ಹಾಲಿನ ನೋಡೋಣ ಬೇರೆ. ಎಲ್ಲಿವರೆಗೆ ಆಗಿರುತ್ತದೆ ಅದು, ಸೈಂಟಿಫಿಕ್ ನಾವು ತೆಗಿಲಕ್ಕೆ ಬರೋಲ್ಲ, ಸೈಂಟಿಫಿಕ್ ಲ್ಯಾಬೊರೇಟ್ರಲ್ಲಿ ತೆಗಿಬೇಕಷ್ಟೇ, ಅದನ್ನು ಡಿಸ್ಟಿಲ್ ಮಾಡಿ ಅವಾಗ ಹಾಲು ತೆಗಿಬೋದೇ ಹೊರತು ಬರೀ ಕೈಲಿ ತೆಗಿಲಕ್ಕೆ ಬರೋದಿಲ್ಲ. ಅದಕ್ಕೆ ಜೀವದ್ವಯ ವ್ಯವಸ್ಥೆ ಬಿಡಿಸ್ಬೇಕಾದ್ರೆ ದೇವರಿಗೆ ಸಾಧ್ಯ, ಹುಡುಗರಲ್ಲಿ ಆಪರೇಟ್ ಮಾಡೋಕೆ ಬರೋದಿಲ್ಲ ಅದನ್ನು. ಅದೆಲ್ಲ ಯೋಚನೆ ಮಾಡಿದ್ರೆ ಕೆಲವನ್ನ ನಾವು ಮಾಡ್ಕೋಬೋದು, ಇನ್ನು ಕೆಲವನ್ನ ಬೇರೆಯವರೇ ಮಾಡೋಣ, ನಮ್ಮ ಕಡೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮುಳ್ಳು ತಕ್ಕೋಬೋದು, ಕಣ್ಣಲ್ಲೇ ಪರೆ ತಕ್ಕೊಳಕ್ಕಾಗುತ್ತೆ ಹಾಗೆ. ಅದಕ್ಕೆ ಇನ್ನೊಬ್ಬರೇ, ಜೀವೇಶ್ವರಾಧಿಕಂ ದ್ವಂದ್ವಂ ತದ್ವಿಷಯೋ ಮೋಹೋ ದ್ವಂದ್ವ ಮೋಹ ಸಮ್ಮೋಹ ತದಾಗ್ರಹ ಹಠವಾರಿತನ. ನೋಡಿ ಮೂಲ, ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹೋ ಮಹಾಮೋಹ ತಾಮಿಶ್ರ ಕ್ರೋಧ ಉಚ್ಯತೆ ಮರಣಂತೂ ಅಂಧತಾಮಿಶ್ರಂ. ಪೂರ್ತಿ ಅಲ್ಲಿ ಕೋಟ್ ಮಾಡಿದ್ದಾರೆ ಸರ್, ಭಾಗವತ ತಾತ್ಪರ್ಯದಲ್ಲಿ ಈ ಸ್ವಲ್ಪ ಸ್ವಲ್ಪ ಕೋಟ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಅಲ್ಲಿ ಹೇಳ್ತಾರೆ ಮತ್ತನಿಗೇನು ಗೊತ್ತಿಲ್ಲ, ಅಜ್ಞಾನ. ಆಮೇಲೆ ಏನು ಮಾಡ್ದ, ಮೋಹ ಮಹಾಮೋಹ ಸಮ್ಮೋಹ ಬಂತು, ಸಮ್ಮರಿ ಅಂತೇಳಿ. ಆಮೇಲೆ ತಾಮಿಶ್ರ ಅದೇನು ಮಾಡಿದೆ ಗೊತ್ತಾ, ಯಾರು ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಕೋಪಗೊಂಡ, ಮತ್ತೆ ಅವ್ರು ಸರಿಯಾಗಿ ಹೇಳಿದ್ರೆ ಏನು ಮಾಡಬೇಕಾಗಿತ್ತು, ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಅವನು ಸಿಟ್ಟು ಮಾಡಿಕೊಂಡ. ಆಮೇಲೆ ಏನ ತದಾಗ ಮಹಾಮೋಹ ಮರಣಂತೂ ಅಂಧ ತಾಮಿಶ್ರಂ, ಇಲ್ಲಿ ತಾಮಿಶ್ರ ಅದು ಅಂಧ ತಾಮಿಶ್ರ ಅಂದ್ರೇನು, ನಾನು ಸಾಯ್ತೇನೆ ಹೊರತು ಬಿಡೋದಿಲ್ಲ ಅಂತಾನೆ, ಸತ್ತೇ ಹೋಗ್ತಾನೆ, ಅದೇನಂತಾರೆ ಅದಕ್ಕೆ ಅಂಧತಾಮಿಶ್ರ ಅಂತ ಕರೀತಾರೆ. ಅದಕ್ಕೆ ಅಂಧಂತಮಸ್ಯೆ ಆಗುತ್ತೆ. ಅಂಧತಾಮಿಶ್ರ ಯಾರಿಗೆ ಇರುತ್ತದೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ, ಸಾಯುವಕಾರು ಯಾರು ಚೇಂಜ್ ಆಗೋದಿಲ್ಲ ಅವರು ಅಂಧತಮಸ್ಸೆಗೆ ಹೋಗ್ತಾರೆ ಅಂತ ಅರ್ಥ. ಅಲ್ಲಿವರೆಗೂ ಒಂದು ನಮಗೆ ಇದಿದೆ, ಚಾನ್ಸ್ ಇದೆ ಇನ್ನೂ ಕೂಡ. ದುರ್ಯೋಧನಾದಿಗಳು ವಿಕಾಸನ ಸಿಗ್ತಾರೆ, ದುಷ್ಟರೆಲ್ಲ ಹಾಗೇನೆ, ಶಿಷ್ಟರೆಲ್ಲ ಹೀಗೇನೆ, ಏನು ಶತ್ರು ಅವ್ರು ಒಳ್ಳೆಯದನ್ನು ಬಿಡೋದಿಲ್ಲ, ಆ ಶತ್ರು ಕೆಟ್ಟದನ್ನು ಬಿಡೋದಿಲ್ಲ. ನಮಗೆ ಹೇಗಿರಬೇಕು, ಈಗ ಜ್ಞಾನ ಇರಬೇಕು, ಆಮೇಲೆ ಜ್ಞಾನದ ಬಗ್ಗೆ ದೀಕ್ಷೆ ಇರಬೇಕು. ಆಮೇಲೆ ಬರೀ ಜ್ಞಾನ ಇದ್ದರೆ ಸಾಲದು, ಅಯೋಗ್ಯರಿಗೆ ಹೇಗೆ ದುರ್ಮತದ ಮೇಲೆ ದೀಕ್ಷೆ ಇರುತ್ತೋ, ಯೋಗ್ಯರಿಗೆ ಏನಿರಬೇಕು, ಸಣ್ಣ ಹಠ ಇರಬೇಕು, ಒಪ್ಪದೆ ಹೋದರೆ ಆಗ್ರಹ ಪಡಬೇಕು, ಇದು ಸರಿಯಂತ ಸಾಧಿಸ್ಬೇಕು. ಉಪದೇ ಇದ್ದ ಮೇಲೆ ಕೋಪ ಬರಬೇಕು. ಹರಿಸರ್ವತ್ವ ಒಪ್ಪದಿಲ್ಲಲ್ಲ ಎಂತ ಪಾಪಿಷ್ಟ ಇವನು, ಅವನು ಹೇಳಿ ಜೈತೀರ್ಥ ಹತ್ರ ಬಂದ ವಿದ್ಯಾರಣ್ಯ ಬಂದು ಮಾಡಿದ್ದೇನೋ ಬಾಲವಾಕ್ಯ ಏನ ಕಿಮ್ಮೆ ಅಂತ ಹೇಳಿದ. ಪ್ರಶ್ನ ಟೀಕಾರ ಏನಾಯ್ತಂತೆ ಅಂತವರಿಗೆ, ತಾಮಿಶ್ರ ಕ್ರೋಧ ಉಚ್ಚತೆ, ಒಳ್ಳೆ ಕ್ರೋಧ. ಆಮೇಲೆ ಈಗ ಬೀರಿರ್ತಾರೆ ಋಷಿ ಬೀರಗಳಿರ್ತಾರೆ, ಹಿರಣ್ಯಕಶಿಪನ ಕಾಲಕ್ಕೆ ಕೊಲ್ಲಕ್ಕೆ ಬಂದರೆ ಏನು ಮಾಡಲಿಲ್ಲ ಅವರು, ತಮ್ಮ ಧರ್ಮ ಬಿಡಲಿಲ್ಲ, ಎಷ್ಟು ಜನ ಕೊಂದಾಗಿಬಿಟ್ಟೆ ಹಿರಣ್ಯಕಶಿಪು. ಅದು ಮರಣಂತೂ ಅಂಧ ತಾಮಿಶ್ರಮ ಆಗಲಿಲ್ಲ, ಮೋಕ್ಷ ಆನಂದ ವೃದ್ಧಿ ಮೋಕ್ಷ ಆಯ್ತು ಅವ್ರಿಗೆ. ಈ ರೀತಿ ಯೋಚನೆ ಮಾಡಿದರೆ ಎಲ್ಲ ಐದು ಇವರು ಒಳ್ಳೆಯವರಿಗಿರಬೇಕು ಕೆಟ್ಟದದು, ಬಿಡಬೇಕಾದ್ರೆ ಅವರಿಗೆ ಒಳ್ಳೇದಿರೋದಿಲ್ಲ ಕೆಟ್ಟದಿರುತ್ತೆ. ಈ ರೀತಿ ಯೋಚನೆ ಮಾಡಿದರೆ ಐದು ಒಳ್ಳೆ ಜ್ಞಾನಕ್ಕೂ ಐದು ಭಾಗ, ಮಿಥ್ಯಾಜ್ಞಾನಕ್ಕೂ ಐದು ಭಾಗ, ಮಿಥ್ಯಾಜ್ಞಾನಕ್ಕೆ ಐದು ಭಾಗ ಹಾಳು ಮಾಡಲಿಕ್ಕೆ, ಇದಕ್ಕೆ ಐದು ಭಾಗ ಉದ್ಧಾರ ಆಗಲಿಕ್ಕೆ. ಅದಕ್ಕೆ ದೀಕ್ಷೆ ಅಂದರೆ ಆಚಾರ ಹೇಳ್ತಾರೆ, ಪ್ರಾಣೈ ಕಂಠಗತ ಇರಪಿ. ಏಕಾದಶಿಯಾದ ಉಪವಾಸ ಹೇಗೆ ಮಾಡಬೇಕು ಅಂದರೆ, ಪ್ರಾಣ ಇನ್ನೇನು ಕುತ್ತಿಗೆ ಬಂದಿದೆ ಆಗ ನೀರಾಕಿರು ಬದುಕ್ತಾರೆ ಅಂದರೂ ಬೇಕಿಲ್ಲ ಅನ್ಬೇಕು, ಅಷ್ಟು ಹಠ ಇರಬೇಕು. ಒಳ್ಳೆ ಕೆಲಸ ಪ್ರಹ್ಲಾದನಿಗೆ ಆ ದೀಕ್ಷೆ ಇತ್ತಲ್ಲ, ಕೊಂದು ಬಿಡ್ತೇನೆ ಅಂದರೂ ಕೇರ್ ಮಾಡಲಿಲ್ಲ. ಅದಕ್ಕೆ ಮರಣಂತೂ ಅಂಧ ತಾಮಿಶ್ರಮ್. ಇದು ಹಾಗಲ್ಲ, ಮಹಾಮೋಕ್ಷ ಅಂಧ ತಾಮಿಶ್ರಮಲ್ಲಿ ಏನಂತ ಹೇಳಬೇಕು, ಅದಕ್ಕೆ ಮೋಕ್ಷ ಪ್ರಾಪಕವಾದಂಥ ಗುಣ. ಇತ್ತು ಬರೀ ಕ್ಯಾಶುವಲ್ ಜ್ಞಾನ ಬಂದು ನೋ ಜ್ಞಾನ ಆಟ. ಇವತ್ತು ನಮಗೆ ಜ್ಞಾನ ಎಲ್ಲ ಎಂಥ ಜ್ಞಾನ ಸಾಮಾನ್ಯ ಇರೋದಲ್ಲ, ಬರೀ ವೇಗ ಎಷ್ಟಕ್ಕೂ ಬಂದಿರ್ತಾರೆ, ಆಮೇಲೆ ಸಾಹೇಬನ ಗುಡಿಗೆ ಹೋಗಿಬಿಡ್ತಾರೆ, ಈ ಕ್ಯೂಯಿಂದ ಆ ಕ್ಯೂವಿಗೆ ಶಿಫ್ಟ್ ಆಗಿಬಿಡ್ತಾರೆ. ಆಮೇಲೆ ಯಾವ ಜ್ಞಾನ ಇದು ಒಂದು ಹೇಳ್ತೀವಿ, ಅದು ಕೇಳಿ ಹೇಳ್ತೀವಿ, ಅಯ್ಯೋ ನಮ್ಮವರೇ ಹೋಗ್ತಾರೆ, ಯಾರು ಬೇರೆ ಹೇಳ್ತಾರೆ, ನಮ್ಮವರೇ ಕ್ಯೂ ನಿಂತುಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನನ ಅದು ಒಂದು, ಅಲ್ಲಿ ಹಠ ಇರಬೇಕು. ಆಚಾರ ಗ್ರಂಥ ಓದ್ದರೆ ನಿರ್ಣಯ ಜ್ಞಾನ ಬರೋದೇ ಇಲ್ಲ. ಜೀವಧರ್ಮಾನ್ ಈಶ್ವರೇತು ಯೋ ಜೀವೇಶು ಈಶ್ವರಾನಪಿ ವಿದ್ಯಾತ್ ಇತ್ಯುಕ್ತತ್ವ ಸರ್ಗೇ ಸರ್ಗಕಾಲೇವ. ಇದು ಯಾವಾಗಲೂ ಬರೋದಲ್ಲ, ಯೋಗ್ಯರಿಗೆ ಯೋಗ್ಯ ಗುಣಗಳಾಗಲಿ ಅಯೋಗ್ಯರಿಗೆ ಅಯೋಗ್ಯ ಗುಣಗಳು ಯಾವಾಗಲೂ ಬರೋದಿಲ್ಲ. ಸರ್ಗಕಾಲೇ, ಅದು ಸರ್ಗಕಾಲೇ ಅಂದರೆ ಅಟ್ ದಿ ವೆರಿ ಬಿಗಿನಿಂಗ್ ಅಂತ ಹೇಳಿದ್ರೆ ಸ್ವರೂಪ ಅಂತ ಅರ್ಥ. ಸ್ವರೂಪದಲ್ಲೇ ಆಗಿರ್ತಾರೆ. ದೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರೇವ. ಸರ್ಗ ಅಂದರೆ ಬರೀ ಸೃಷ್ಟಿಯಲ್ಲ, ನೇಚರ್ ಅಂತ ಅರ್ಥ. ಜೀವ ಒಟ್ಟು ಕೊಟೇಶನ್ ಕೊಡ್ತಾರೆ ಈಗ. ಜೀವಧರ್ಮಾನ್ ಈಶ್ವರೇತು ಯೋ ಜೀವೇಶು ಈಶ್ವರಾನಪಿ ಜೀವಧರ್ಮಾನ್. ಇಲ್ಲ, ಪ್ರತಿದಿನ ಪ್ರೋಗ್ರೆಸ್. ಫಸ್ಟ್ ಇಯರ್ ಬಿ ಎಸ್ ಸಿ, ಸೆಕೆಂಡ್ ಇಯರ್ ಬಿ ಆಗಿಬಿಡ್ತಾನ. ಬಿ ಎಸ್ ಸಿ ಓದೋನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರು ವರ್ಷ ಯಾವ ರೀತಿ ಇರ್ತಾನ ಅವನು, ಅದೇ ಕ್ಲಾಸಲ್ಲೇ ಇರ್ತಾನೆ, ಗೊತ್ತಾಯ್ತಾ. ಸೊ ಸಾತ್ವಿಕ ಜೀವನ ಪ್ರೋಗ್ರೆಸಿವ್ ಅಪ್ರೆ ಆಗಬಲ್ಲೇ ಇರ್ತಾನೆ ಹೊರತು ಒಂದ್ಸತಿ ಒಂದು ಆಗೋದಿಲ್ಲ. ಅಕಸ್ಮಾತ್ ಆದರೆ ಅದು ಎಕ್ಸೆಪ್ಷನ್ ಅಂತ ತಿಳ್ಕೊಬೇಕು. ಕೆಲಸ ಏನಾದ್ರೆ ಯಾವುದೋ ಕಾರಣ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಬಿ ಎಸ್ ಸಿ ಬಿಟ್ಟ ಬಿ ಎ ಜಾಯಿನ್ ಆದ ನಂಗೆ ಬೇಡ ಅಂತೇಳಿ, ಅದು ಎಕ್ಸೆಪ್ಷನ್ಗಳು. ಎಲ್ಲರೂ ಹಾಗೆ ಮಾಡೋದಿಲ್ಲ. ಇವಾಗ ಫಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಬಿ ಎನ ಅಂತ ಕೇಳೋದಿಲ್ಲ, ಏನಂತ ಕೇಳ್ತಾರೆ, ಬಿ ಎಸ್ ಸಿ ಅಂಡರ್ಸ್ಟುಡ್. ಸೊ ಯೋಗ್ಯರು ಯೋಗ್ಯರಾಗಿಯೇ ಕಂಟಿನ್ಯೂ ಆಗ್ತಾರೆ, ಅಯೋಗ್ಯರು ಯೋಗ್ಯರಾಗಿಯೇ ಕಂಟಿನ್ಯೂ. ಅದಕ್ಕೆ ಸ್ವರೂಪ ಅಂತ ಕರೆಯೋದು. ಮೈನರ್ ಚೇಂಜಸ್ ಎಲ್ಲ ಸ್ವಲ್ಪ ಇದ್ದು ಹೋಗ್ಬಿಡ, ಅಪರೆಂಟ್ ಚೇಂಜಸ್ ಅದು ಬೇರೆ ಅಲ್ಲ. ಸರ್ಗೆ ಮಾವಿನಕಾಯಿ ಹಸಿರು ಇರುತ್ತೆ, ಹಣ್ಣು ಇದಾಗುತ್ತೆ, ಹಳದಿ ಬಣ್ಣ ಬರುತ್ತೆ, ಗೊತ್ತಾಯ್ತಾ. ಅದು ಎಷ್ಟು ದಿವಸ ಅದು ಟೆಂಪ್ರರಿ, ಔಪಾಧಿಕ ಔಪಾಧಿಕ ಕೂಡ. ಆದರೆ ಮಾವು ಅನ್ನೋದೇನು ಕಾಮನ್ ಫ್ಯಾಕ್ಟರ್, ಕಾಯ ಇದ್ದಾಗಲೂ ಮಾವೇ, ಹಣ್ಣಾಗಿದ್ದಾಗಲೂ ಮಾವೇ. ಮಾವಿನಕಾಯಿ ಮಾವಿನ ಹಣ್ಣೇ ಹೊರತು ಬೇವಿನಕಾಯಿ ಮಾವಿನ ಹಣ್ಣು ಆಗೋದಿಲ್ಲ. ಸೊ ಮಾವು ಅನ್ನೋದು ಕಾಮನ್ ಫ್ಯಾಕ್ಟರ್ ಹೇಗೆ ಬರುತ್ತೋ, ಯೋಗ್ಯ ಜೀವ ಹೇಗಿರ್ತಾನೆ, ಮೊದಲು ಕಾಯಿ ಅಂತ ಇರ್ತಾನೆ, ಆಮೇಲೆ ಹಣ್ಣಾಗ್ತಾನೆ. ಇದ್ರೂ ಹಣ್ಣಾಗ್ತಾನೆ ಅಂತ ಹೇಳ್ತಾರೆ, ಹಣ್ಣಾಗ್ತಾರೆ ಭಾರಿ ದುಃಖ ಪಡ್ತಾನೆ ಅಷ್ಟೇ. ಅದಕ್ಕೆ ತಮಾಷೆ ಇದೆ, ಹಣ್ಣಾಗಬೇಕಾದ್ರೆ ಏನಾಗಬೇಕು ಅಂದರೆ ಸ್ವಲ್ಪ ಹಣ್ಣಾಗಬೇಕು ಅಂತ ಅರ್ಥ. ಜೀವದಲ್ಲಿ ಸಫರ್ ಆಗಬೇಕು, ಅದಕ್ಕೆ ಕುಂತಿ ಕೇಳಿದ್ದು. ವಿಪದಸ್ತಂತೂ ನಿಶ್ಚಯಸ್ವತ್. ಹಣ್ಣಾದಾಗ ಏನಾಗ್ತಾನೆ ಅವನು, ಎಕ್ಸ್ಪೀರಿಯನ್ಸ್ ಡೆವಲಪ್ ಆಗೋದ್ರಿಂದ ಅವನತ್ರ ಮೆಚುರಿಟಿ ಬರುತ್ತೆ ಅಂತ ಅರ್ಥ. ಸರ್ಗೇ ಸರ್ಗಕಾಲೇ ಏವ ಜೀವಧರ್ಮಾನ್ ಈಶ್ವರೇತು ಯೋ ಜೀವೇಶು ಐಶ್ವರಾನಪಿ. ಜೀವ ಧರ್ಮ ಅಂದರೆ ಗುಣಗಳು, ಜೀವನ ಗುಣಗಳನ್ನು ದೇವರಲ್ಲಿ ನೋಡೋದು, ದೇವರ ಗುಣಗಳನ್ನು ಜೀವರಲ್ಲಿ ನೋಡೋದು. ಅಸ್ವಾತಂತ್ರ್ಯಾದಿಗಳನ್ನು ಎಲ್ಲಿ ನೋಡಬೇಕೋ ಜೀವರಲ್ಲಿ, ಎಲ್ಲಿ ನೋಡ್ತಾನೋ ಅವನು ದೇವರಲ್ಲಿ, ಎಲ್ಲಿ ನೋಡಬೇಕೋ ತನ್ನಲ್ಲಿ ನೋಡ್ತೀವಿ. ನನ್ನ ಸಮಾನ ಯಾರು ದುರ್ಯೋಧನ, ತನ್ನಲ್ಲಿ ನೋಡ್ಕೋತಾನೆ ಸ್ವಾತಂತ್ರ್ಯ. ಯಾರಲ್ಲಿ ನೋಡಬೇಕೋ ಅಲ್ಲಿ ನೋಡ್ತಾನೆ, ಅರ್ಥ ಆಯ್ತಾ. ಅದನ್ನೇನಂತಾರೆ ಭ್ರಮೆ ಅಂತ ಹೆಸರಾಯ್ತು. ದ್ವಂದ್ವ, ಅದಕ್ಕೆ ದ್ವಂದ್ವ ಮೋಹ, ದ್ವಂದ್ವ ವಿಷಯಕ ಮೋಹ, ಜೀವೇಶ್ವರ ವಿಷಯಕ ಮಿಥ್ಯಾಜ್ಞಾನ ಅಂತ ಅರ್ಥ. ವಿದ್ಯಾತ್ ಜೀವೇಶ್ವರೈಕ್ಯಂಚ ದ್ವಂದ್ವ ಮೋಹಿ ಸಬುದ್ಧಿ, ಇದಕ್ಕೇನೆ ಜೀವೇಶ್ವರೈಕ್ಯ ಅಂತ ಕರೀತಾರೆ. ಧರ್ಮಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅದು ಅದ್ವೈತನೇ. ಇನ್ನು ವ್ಯಕ್ತಿಗಳನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅದು ಮುಗಿದು. ಜೀವನ ಈಶ್ವರ ಅಂತ ತಿಳ್ಕೊಳ್ಳೋದು, ಈಶ್ವರನ ಜೀವ ಅಂತ ತಿಳ್ಕೊಳ್ಳೋದು. ಇತಿ ಆಗ್ನೇಯೇ, ಇದು ಆಗ್ನೇಯ ಪುರಾಣದ ವಾಕ್ಯ ಅಂತ ಕೊಡ್ತಾರೆ. ಅಲ್ಲಿಗೆ ಅಲ್ಲಿ ಅವು ಮುಗ್ದೆ ಹೋಯ್ತಲ್ಲ, ಅಧ್ಯಯನೇ ಮುಗೀತು. ಎಷ್ಟೇದು ಏಳನೇದು, ವಿದ್ಯಾ ಇತಿ ಆಗ್ನೇಯೇ. ನಾಳೆ ಯಾಕೆ ಅಂದರೆ ಇದು ಟೀಕಾ ಓದಿಲ್ಲ ಏನು ಟೀಕಾ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾತ್ತೇಷ್ವ ವಿಘ್ನಸ್ವರಾತ್ ಧೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ.